ಸ್ವಯಂ ವಾ ಪಾರ್ಥಿಕ ಇರ್ವಾದೇ ಚಿಂತೆಯೇ ತತ್ವನಿರ್ಣಯಂ ವಾದ ಜಲ್ಪ ಮತ್ತು ವಿತಂಡ ಅಂತ ಮೂರು ಕಥಾ ಪ್ರಭೇದಗಳನ್ನು ಹೇಳಿದ ಮೇಲೆ ಈ ಪ್ರಾಸ್ತಿಕರ ಬಗ್ಗೆ ತಿಳಿಸ್ತಾ ವಾದಕಥೆಯಲ್ಲಿ ಪ್ರಾಸ್ತಿಕರಿರಬೇಕೋ ಇಲ್ಲೋ ಅಂತ ಪ್ರಶ್ನೆ ಬಂದರೆ ಏನು ಹೇಳ್ತಾ ಹೇಳ್ತಾರೆ, ಇರಬೇಕು ಅಂತ ನಿಯಮ ಇಲ್ಲ. ವಾದಕಥೆಯಲ್ಲಿ ಪ್ರಾಸ್ತಿಕರಿರಬೇಕು ಅಂತ ನಿಯಮ ಇಲ್ಲ. ಕಾರಣ ಏನು? ತತ್ವನಿರ್ಣಯವೇ ಉದ್ದೇಶವಾದ್ದರಿಂದ ಯಾರು ತತ್ವನಿರ್ಣಯ ಆಗಬೇಕಾಗಿದ್ರು ತತ್ವನಿರ್ಣಯ ಆಯಿತು ಅಂದರೆ ಪ್ರಾಸ್ತಿಕ ಬೇಕಿಲ್ಲ. ಇನ್ನು ಪ್ರಾಸ್ತಿಕ ಇದ್ದೂ ಕೂಡ ತತ್ವನಿರ್ಣಯ ಆಗದೆ ಹೋದರೆ ವ್ಯರ್ಥ. ಆದ್ದರಿಂದ ಪ್ರಾಸ್ತಿಕರ ಅಗತ್ಯ ಇಲ್ಲ. ಆದರೆ ದೈವಾದಾಗತಾನ ಅಕಸ್ಮಾತ್ ದೊಡ್ಡವರು ಬಂದು ಕೂತಿದ್ದರೆ ಅವಶ್ಯ ಇರ್ಬೋದು, ಅದು ತಪ್ಪಲ್ಲ. ಅವರು ಸರಿ ಅಂತ ಒಪ್ಕೊಂಡ್ಬಿಟ್ಟು ಏನಾಯ್ತಲ್ಲ, ಮಹತ್ವ ಜಾಸ್ತಿ ಆಗುತ್ತೆ. ಆದ್ದರಿಂದ ಆ ದೃಷ್ಟಿಯಿಂದ ಇರಬಹುದೇ ಹೊರತು ಇರಲೇಬೇಕು ಅಂತ ನಿಯಮ ಇಲ್ಲ. ಅಷ್ಟು ಹೇಳಿ ತತ್ಕಿಂ ಪರಿವರ್ಜನಮೇವ ವಾದೇ ಪ್ರಾಸ್ತಿಕಾನಾಂ. ಪ್ರಾಸ್ತಿಕರನ್ನು ನಾವು ಬಿಟ್ಟೇ ಬಿಡಬೇಕಂತ ಕೇಳಿದರೆ ಇಲ್ಲ, ದೈವಾದ ಆಗತಾನಾಂ ಅವರನ್ನು ಏನು ಮಾಡಬೇಕು, ಆಪಾದನ ಇತ್ಯುಕ್ತ ಅವರು ಸ್ವೀಕಾರ ಮಾಡಬಹುದು. ಪ್ರಾಸ್ತಿಕ ಈ ರೀತಿ ಏತಚ್ಚ ಸಂವಾದೇನ ಪ್ರಾಮಾದಿಕ ಕಥಾಭಾಸ ಸಂಕಾಪನೋದಾಯ ಅಥವಾ ಇನ್ನೊಂದು ಕಾರಣವೂ ಇರ್ಬೋದು. ಅಕಸ್ಮಾತ್ ದೊಡ್ಡವರಿಂದ ಏನು ನಡೆಯುತ್ತೆ ಅಂದರೆ, ಇವರು ಪ್ರಶ್ನೆ ಒಬ್ಬರು ಕೇಳಿದ ಉತ್ತರ ಒಬ್ಬರು ಕೊಡ್ತಾ ಇದ್ದಾರೆ, ದೊಡ್ಡವರು ಕೂತಿದ್ದಾರೆ, ಯಾವುದೇ ಕಾರಣಕ್ಕೆ ಅವನು ಸರಿಯಾದ ಉತ್ತರ ಕೊಡಲಿಲ್ಲ, ಅವ್ರು ತಿದ್ದಿದ್ರು ಕಷ್ಟ. ಆದರೆ ಅನುಕೂಲ ಆಗೋದ್ರಿಂದ ಅಂಥವ್ರು ಇರ್ಬೋದು, ಏನು ಹೀಗಲ್ಲ ಹೀಗೆ ಅಂತ ಹೇಳಿದ ಕಷ್ಟ. ಇಬ್ಬರಿಗೂ ಖುಷಿ ಆಗುತ್ತೆ ಅಲ್ರಿ, ಇವ್ರು ಕೇಳೋವನಿಗೆ ಹೇಳೋರಿಗೆ ಅವರಿಗೆ ಯಾರಿಗೂ ಏನಿಲ್ಲ. ಈಗ ತಾವು ಭಾರಿ ದೊಡ್ಡ ಸಾಧಿಸಬೇಕು ಅಂತ ಇಲ್ಲ, ಅದು ಸಂತೋಷತರಾದ್ರಿಂದ ಏನು ಯೋಚನೆ ಇಲ್ಲ ಇರಬಹುದು. ಪ್ರಾಮಾದಿಕವಾಗಿರ್ತಕ್ಕಂಥ ಕಥಾಭಾಸಗಳನ್ನು ತೆಗೆದುಹಾಕತಕ್ಕಂಥ ಶಕ್ತಿ ಇದೆ. ಸಭಾಪತಿಸ್ತು ನಿಶ್ಚಯತೆ ಇವ, ಅಧ್ಯಕ್ಷ ಇರಬೇಕು ಅಂದರೆ ಇರಬೇಕಾದ ಕಾರಣ ಇಲ್ಲ. ಯಥಾಶಕ್ತಿ ಯಥಾ ನಿಯಮಂ ಮಾನಾಪಮಾನ ವ್ಯಂಜನಾಧಿಕಂ ಖಲು ತಸ್ಯ ಕರ್ಮ. ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ. ಅಧ್ಯಕ್ಷರು ಇರಬೇಕೋ ಇಲ್ಲೋ ಅಂತ ಕೇಳಿದರೆ ಅಧ್ಯಕ್ಷ ಇರಬೇಕು ಅಂತ ನಿಯಮ ಇಲ್ಲ. ಅದು ಸಭಾಪತಿ ಅಂದರೆ ಅಧ್ಯಕ್ಷ ಇರಬೇಕು ಅಂತ ನಿಯಮ ಯಾತಕ್ಕಿಲ್ಲ ಅಂತ ಕೇಳಿದರೆ, ಯಾತಕ್ಕೆ ಇರಬೇಕು ಅಧ್ಯಕ್ಷರು? ಯಥಾಶಕ್ತಿ ಯಥಾ ನಿಯಮಂ ಮಾನಾಪಮಾನ ವ್ಯಂಜನಾಧಿಕಂ ಖಲು ತಸ್ಯ ಕರ್ಮ. ಅಧ್ಯಕ್ಷರ ಕೆಲಸ ಏನು ಅಂದರೆ, ವಾದ ವಿವಾದ ನಡೆದೋಯ್ತು, ಪ್ರಾಸ್ತಿಕರು ಜಡ್ಜ್ಮೆಂಟ್ ಕೊಟ್ಬಿಟ್ರು, ಇಂಪ್ಲಿಮೆಂಟ್ ಮಾಡೋದು ಯಾರ ಕೆಲಸ? ಈಗ ಅಧ್ಯಕ್ಷರ ಕೆಲಸ, ಅಧ್ಯಕ್ಷರ ಕೆಲಸ ಮಾಡಬೇಕೀಗ. ನೋಡು ಈಗೆಲ್ಲ ಆಗೋಗಿದೆ, ನೀನೀಗ ರಾಜ ಅಧ್ಯಕ್ಷನಾಗಿರ್ತದೆ ಸಾಮಾನ್ಯವಾಗಿ, ಅವ್ರು ಶಿಕ್ಷೆ ಕೊಡಬೇಕಾದ ಇದು ಮಾಡೋದು ಕೆಲಸ. ತತ್ವದಲ್ಲಿ ಪ್ರಶ್ನೆನೇ ಇಲ್ಲ ವಾದಕತೆಯಲ್ಲಿ. ಅದಕ್ಕೆ ಇವರು ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟ, ಮುಂದೆ ಸಭಾಪತಿ ಕೆಲಸ ಇಲ್ಲೇ ಇಲ್ಲ. ಅದರಿಂದಾಗಿನೇ ಮಾಡಬಿಡಿದ್ರು, ಯಾರು ಪ್ರಶ್ನೆ ಕೇಳಿ ಅಧ್ಯಕ್ಷನ ಕೂಡಿಸ್ಬೇಕು, ನೀವು ಬಂದು ಕರ್ಕೊಂಡು ಬಂದುಬಿಟ್ಟು ಪರಿಸ್ಥಿತಿ ಪರಿಚಯ ಆಗುತ್ತೆ, ಸಾಧ್ಯನೇ ಇಲ್ಲ. ಒಪ್ಪಿಕೊಂಡ ಕೇಳಿದ ಒಪ್ಪಿಕೊಂಡ ಮುದೋಯ್ತ. ಆದ್ದರಿಂದ ಸಭಾಪತಿ ಬೇಕಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಇದು. ವಾದಕತೆಗೆ ಸಭಾಧ್ಯಕ್ಷರ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಇದ್ರೆ ತಪ್ಪಲ್ಲ, ಅದು ಕೂಡ ಅದೊಂದು ಸಭೆಯಲ್ಲೇ ಪ್ರಾಸ್ತಿಕರು ಕೂತಿರ್ತಾರೆ, ವಾದ ವಿವಾದ ನಡೀತು, ಒಳ್ಳೆ ಮಾತು ನಡೀತು, ಎಲ್ಲರೂ ಒಪ್ಕೊಂಡ್ಬಿಟ್ರು, ಸಮಸ್ಯೆನೇ ಇಲ್ಲ. ಅಲ್ಲಿ ಇರಬೇಕು ಅಂತ ನಿಯಮ ಮಾತ್ರ ಮಾಡಬೇಕಾದ ಕಾರಣ ಇಲ್ಲ. ತತ್ ಕಿಂಚಿತ್ ವಾದೇನ ಅಪೇಕ್ಷಿತಮೇವಾ, ಕಿಂಚಿತ್ ಸ್ವಯಂ ಶಕ್ಯತೆ ಸಂಪಾದಯಿತು ಮಿತಿ ಏತೇನ. ಅದಕ್ಕೆ ಅಲ್ಲಿ ಏನೇ ಒಂದು ಸಭಾಪತಿ ಮಾಡೋ ಕೆಲಸನ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಶಿಷ್ಯರು ಏನೋ ತಪ್ಪು ಕೇಳಿದ್ದು, ಹೌದು ನಾನು ತಪ್ಪಾಯಿತು ಒಪ್ಕೊಂಡ್ಬಿಡ್ತೀನಿ, ಇನ್ನು ಸಭಾಪತಿ ಅದಕ್ಕೆ ತಪ್ಪನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರೇ ಒಪ್ಕೊಂಡ್ಮೇಲೆ ಪ್ರಶ್ನೆ ಬರೋದೇ ಇಲ್ಲ. ಇದು ಅದರ ವೈಶಿಷ್ಟ್ಯ. ಆದ್ದರಿಂದ ಅದು ಬೇಕಿಲ್ಲ, ಸಭಾಪತಿ ಕೆಲಸ ಮುಂದೆ ಹೇಳ್ತಾರೆ. ಅವಾಗ ಇನ್ನು ಸ್ಪೀಲ್ ಅದಕ್ಕೆ ಶಿಕ್ಷೆ ಹೇಳ್ಬಿಟ್ಟು, ಯಥಾ ನಿಯಮಂ ಮಾನಾಪಮಾನ ವ್ಯಂಜನಾಧಿಕಂ ಖಲು ತಸ್ಯ ಕರ್ಮ. ಮುಂದೆ ನಿಂದ್ಯೋ ದಂಡ್ಯೋ ಸವಾ ಭವೇತ್ ಅಂತ ಹೇಳ್ತಾರೆ. ಅವನು ನಿಂದ್ಯ, ನೋಡು ತಪ್ಪು ಮಾಡಿದ್ದೆ, ಆದ್ದರಿಂದ ನೀನು ಸೋತಿದ್ದೆ, ಒಪ್ಪುಗೋ ಅಂತ ಹೇಳ್ತಾರೆ. ಸಭಾಪತಿ ಕೆಲಸ ಇದೆ. ಇನ್ನೂ ಕೆಲಸ ವಿತಂಡದಲ್ಲಿ ಬರೀ ಒಪ್ಕೊಳ್ಳೋದಲ್ಲ, ದಂಡನೆ ಮಾಡಬೇಕಂತವನು. ದಂಡನೆ ಬಗ್ಗೆನೂ ಹೇಳ್ತಾರೆ ವೃದ್ಧಾಕ್ಷ. ಹೇಳಬೇಕಾದ್ರೆ ಭಾರಿ ಹಠವಾರಿಯಾಗಿ ವಿತಂಡದಲ್ಲಿ ಸೋತವನು ಗಲಾಟೆ ಮಾಡಿದರೆ ನಾಲಿಗೆ ಕತ್ತರಿಸಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಸಭಾಪತಿಗೆ. ಅವ್ರು ರಾಜ ಅವನು, ಅದರಿಂದ ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಶಕ್ತಿ ಇದೆ. ಅದು ಮುಂದೆ ಅದನ್ನು ಹೇಳೋದ್ರಿಂದ ಅದಕ್ಕೆ ಸಭಾಪತಿ ಬೇಕು. ಇಲ್ಲೇ ಪ್ರಶ್ನೆ ಬರೋದ್ರೆ ಒಪ್ಕೊಂಡ್ರೆ ದಂಡನೆ ಏನು ಬಂತೀಗ? ಆದರೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಮೂರು ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯ್ತು. ವಾದ ಅಂದ್ರೇನು, ವಾದವನ್ನು ಯಾರ್ಯಾರು ಮಾಡಬಹುದು, ಮತ್ತು ಆ ಸಮಯ ಗುರು ಶಿಷ್ಯರು ಇಬ್ಬರೇ ಸಾಕು, ತತ್ವನಿರ್ಣಯ ಮುಖ್ಯ ಉದ್ದೇಶ, ಅಲ್ಲಿ ಪ್ರಾಸ್ತಿಕರು ಜಡ್ಜ್ಗಳು ಇರಬೇಕೋ ಬೇಡ ಅಂತ ಕೇಳಿದರೆ ಇರಬೇಕು ಅಂತ ನಿಯಮ ಇಲ್ಲ, ಬೈಚಾನ್ಸ್ ಇದ್ರೆ ತಪ್ಪೇನೂ ಇಲ್ಲ, ಸಭಾಪತಿ ಮಾತ್ರ ಬೇಕಾದ ಕಾರಣನೇ ಇಲ್ಲ. ಯಾಕೆ? ಸಭಾಪತಿಯ ಪರ್ಪಸ್ ಏನಿದೆ ಅದು ವಾದದಲ್ಲಿ ಇಲ್ಲೇ ಇಲ್ಲ, ಅದರಿಂದ ಏನಾದ್ರು ಬೇಕಾಗಿಲ್ಲ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ವಾದದ ಎಲ್ಲ ವಿಷಯದ ಗೊತ್ತಾದಂತೆ ಆಯ್ತು. ಕಿಂಚಿತ್ ಸ್ವಯಂ ಶಕ್ಯತೆ ಸಂಪಾದಯಿತು ಮಿತಿ ಏತೇನ ಜಲ್ಪವಿತಂಡಯೋ ಸಭ್ಯ ಸಭಾಪತಿ ಪ್ರಾಸ್ತಿಕಾದಿ ನೇತೇನು ಸೂಚಿತಾ ಭವತಿ. ವಾದಕ್ಕಿವೆಲ್ಲ ಬೇಕಿಲ್ಲ ಅಂತ ಹೇಳಿದ್ರಿಂದ ಉಳಿದಕ್ಕೆ ಬೇಕೇ ಬೇಕು ಅಂತ ಅರ್ಥ ಇಲ್ಲ. ಜಲ್ಪಕ್ಕೆ ವಿತಂಡಕ್ಕೆ ಏನಾಗಬೇಕೀಗ? ಬೇಕೇ ಹೇಳಿ ಕೇಳಿ ಅದು ಗಲಾಟೆ ವಿಷಯ. ಆದ್ದರಿಂದ ತೀರ್ಮಾನ ಮಾಡೋಕ್ಕೆ ಜಡ್ಜಸ್ಸು ಬೇಕು. ಈಗ ಮತ್ತೆ ಶಿಕ್ಷೆ ಕೊಡಲಿಕ್ಕೆ ರವಾಸನು ಸಭಾಧ್ಯಕ್ಷನೂ ಬೇಕು. ಆದ್ದರಿಂದ ಇವ್ರಿಗೆ ಬೇಕಿಲ್ಲ, ಅದು ಬೇಕು ಅಂತ ಇಂಡೈರೆಕ್ಟ್ಲಿ ಹೇಳದಂತೆ ಆಯ್ತು ಈಗ. ಆದ್ದರಿಂದ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಮತ್ತೆ ಸಭಾಪತಿ ಎಲ್ಲಿ ಬೇಕಾಗಿ ಅದೊಂದು ಕಾರಣಕ್ಕೆ ಬೇಕು. ಸಜ್ಜದ್ರು ಕೂತಿದ್ರು ಬೇಕಾಯ್ತು ಅದಕ್ಕೆ. ನಾನು ದೊಡ್ಡವ್ ನಾನು ದೊಡ್ಡ ಕೂತಿದ್ದಾರೆ ಈಗ, ಲಕ್ಷ ರೂಪಾಯಿ ಬೆಟ್ಟಿಗೆ ಸಾಕೊಂಡ್ಬಿಟ್ಟಿದ್ದಾರೆ ಈಗ, ಮುಗಿದೋಯ್ತು. ಆಮೇಲೆ ಕೊಡು ಅಂತ ಹೇಳ್ತಾರೆ ಅವನೀಗ, ಮುಗಿತು ಹೌದು. ಜಡ್ಜ್ ತೀರ್ಮಾನ ಕೊಟ್ಬಿಟ್ರು ಹೌದು ಅಂತ ಹೇಳ್ತೀನಿ, ಇಂಪ್ಲಿಮೆಂಟ್ ಮಾಡೋರು ಯಾರು ಅದನ್ನ? ಸಭಾಧ್ಯಕ್ಷರು ಎಷ್ಟು ರೂಪಾಯಿ ಕೊಡಬೇಕಾಗಿತ್ತು ಕೊಡು ಅಂತ ಹೇಳ್ತಾರೆ, ಕೊಡೋರಿಗೆ ಹೋಗಾಗಿಲ್ಲ. ನೀನು ಇಬ್ಬರು ಶಕ್ತಿ ಯಾರಿಗಿದೆ ಈಗ? ಸಭಾಪತಿ ಕೆಲಸ ಗೊತ್ತಾಯ್ತಾ? ಇಲ್ಲದವ್ರು ಬಾತಿ ಮಾತಿ ಆಗಿಬಿಟ್ರೆ ಏನಾಗುತ್ತೆ ಈಗ? ಬಾಯಿ ಬಂದು ಕೋಟಿ ಲಕ್ಷ ಅಂತ ಕೂತಿರೋದು ಗತಿ ಏನು? ನಡೆಸ್ಬೇಕೋ ಬೇಡ ಈಗ, ಹಿಂದೆ ಎಷ್ಟೊಂದು ಆಗಿದೆ. ಯಾರೋ ಒಬ್ರು ಯಾವುದೋ ಲೌಕಿಕದೊಳಗೆ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರು ಟಿ ವಿ ಒಳಗೆ ಗೆದ್ದವ್ರಿಗೆ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ಕೋಟಿ ರೂಪಾಯಿ ಬದಲು ಬಂದು ಎಫ್ ಡಿ ಇಡೋ ಅಂತ ಹೇಳಿದ್ರೆ ಆ್ಯಕ್ಚುಲಿ ಕೊಡೋದು ನಾವೇನು ಬೇಡ. ಆಮೇಲೆ ಹೌದಲ್ಲ, ಇವೇನು ಅನೌನ್ಸ್ ಮಾಡಿಬಿಟ್ಟಿದ್ದೆ ಈಗ, ಕೋಟಿ ರೂಪಾಯಿ ಇಡು ಫಸ್ಟು, ಆಮೇಲೆ ಅನೌನ್ಸ್ ಮಾಡ್ತೀವಿ. ಅನೌನ್ಸ್ ಮಾಡಲ್ಲ ನಾವು, ನಾಳೆ ನಮಗೇನಾಗುತ್ತಿಲ್ಲ ಹೋದರೆ ಕೆಟ್ಟ ಹೆಸರು ಬರೋದು. ಹೌದು ತಾನೆ? ಯಾರು ಎಫ್ ಡಿ ಇಡಬೇಕು, ಡೆಪಾಸಿಟ್ ಮಾಡಬೇಕು ನಮ್ಮನ್ನು. ಯಾನೇನು ಇಲ್ಲ, ಅವಾಗೇನು ಮಾಡಿದಂತೆ ವ್ಯಕ್ತಿ? ಇಲ್ಲ ಇಲ್ಲ, ಅದು ಗ್ಯಾರಂಟಿ ಗೊತ್ತು, ಯಾರಿಗೆ ಎಲ್ಲದಿಲ್ಲ ಅಂತೇಳಿ. ಅದು ಗ್ಯಾರಂಟಿ ಅಷ್ಟು ಗೊತ್ತಿದ್ರೆ ಬಾರೋ ಕಾರಣನೇ ಇಲ್ಲ. ಯಾವಾಗಲೂ ವಾದ ವಿವಾದ ಅಂದ್ರೇನು, ಎಲ್ಲಿ ಎಂಡಾಗುತ್ತೆ, ಯಾವ ಕಾರಣಕ್ಕೆ ಎಂಡಾಗುತ್ತೆ ಗೊತ್ತಿಲ್ಲ. ಆದ್ದರಿಂದ ಅನೌನ್ಸ್ ಮಾಡಬೇಕಂದ್ರೆ ಎಫ್ ಡಿ ಇಡಲೇಬೇಕು. ಮನೆ ಕ್ಯಾನ್ಸಲ್ ಆಯಿತು, ನಿಂತು ಹೋಯಿತು. ಯಾತಕ್ಕೆ ಹೇಳಿದೆ ಅಂದರೆ, ಸಭಾಪತಿ ಕೆಲಸ ಅದಕ್ಕೆಲ್ಲ ಆ ದೃಷ್ಟಿಯಿಂದ ವಾದಕತೆಯಲ್ಲಿ ಯಾವ ಅಗತ್ಯನೂ ಇಲ್ಲ. ಇಷ್ಟು ಹೇಳಿದ ಮೇಲೆ ಪ್ರಾಸ್ತಿಕಾರಾಂ ಲಕ್ಷಣಂ ವಕ್ತಿ, ಪ್ರಾಸ್ತಿಕರು ಹೇಗಿರಬೇಕು? ತತ್ರ ಉಕ್ತ ಕರ್ಮಣಾಂ ವಾದಿ ಪ್ರತಿವಾದಿಭ್ಯಾಮೇವ ವಿಜಿಗೀಷು ತಯ ಕರ್ತು ಮಚಕ್ಯತ್ವಾದಿತಿ. ಈ ವಾದಿ ವಿವಾದಗಳು ಇಬ್ಬರು ಜಗಳ ಮಾಡೋರಾದ್ರಿಂದ ಜಿಲ್ಪ ಮತ್ತು ವಿತಂಡಗಳಲ್ಲಿ ತಾವೇ ತೀರ್ಮಾನ ಮಾಡಿಕೊಳ್ಳೋ ಶಕ್ತಿ ಇಲ್ಲ ಆದ್ದರಿಂದ, ಅದನ್ನು ಇಂಪ್ಲಿಮೆಂಟ್ ಮಾಡೋ ಶಕ್ತಿನೂ ಅವ್ರಿಗಿಲ್ಲ ಆದ್ದರಿಂದ ಅಲ್ಲಿ ಯಾರಿರಬೇಕಾಯಿತು? ಸಭಾಪತಿಯೂ ಬೇಕು, ಪ್ರಾಸ್ತಿಕರೂ ಬೇಕು ಅಂತ ಹೇಳಿ. ಇನ್ನು ಪ್ರಾಸ್ತಿಕರು ಹೇಗಿರಬೇಕು ಅಂತ ಹೇಳಿದ್ರೆ, ಪ್ರಾಸ್ತಿಕಾನಾಂ ಲಕ್ಷಣಂ ಜಡ್ಜಸ್ ಹೇಗಿರಬೇಕು ಅಂದರೆ, ರಾಗದ್ವೇಷ ವಿಹೀನಾಸ್ತು ಸರ್ವ ವಿದ್ಯಾ ವಿಶಾರದಾಹ ಪ್ರಾಸ್ತಿಕ ಇತಿ ವಿಜ್ಞೇಯಾಹ ವಿಷವ ಏಕಏವವಾ. ಇಷ್ಟು ಪ್ರಾಸ್ತಿಕರ ಬಗ್ಗೆ ಪೂರ್ವ ನೋಟಿದೆ. ರಾಗದ್ವೇಷ ವಿಹೀನಾಹ, ಮತ್ತು ರಾಗದ್ವೇಷಗಳಿರಬಾರ್ದು. ರಾಗ ದ್ವೇಷ, ರಾಗ ದ್ವೇಷ, ರಾಗ ಒಬ್ಬರ ಬಗ್ಗೆ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ, ದ್ವೇಷ ಇವ್ರು ಗೆಲ್ಲಬಾರದು ಅಂತಿದೆ. ಇವೆಲ್ಲ ಏನಾಗುತ್ತೆ? ಜಡ್ಜಸ್ ಸಿಗಿದ್ರೆ ಗತಿಯಾರಾಗಬೇಕು. ಆದ್ದರಿಂದ ರಾಗದ್ವೇಷಗಳಿರಬಾರ್ದು. ಇದು ಯಾವ ದೋಷ ಇರ್ಬೋದು, ಯಾವ ದೋಷನೂ ಇರಬಾರ್ದು, ಇವಂತೂ ಇರಲೇಬಾರ್ದು. ಅದಕ್ಕೆ ಹಿಂದಿನ ಕಾಲಕ್ಕೆ ಏನಿತ್ತು ಗೊತ್ತಾ? ಯಾರಾದರೂ ರಿಲೇಟಿವ್ಸು ಎಸ್ ಎಲ್ ಸಿ ಎಕ್ಸಾಮ್ ಕೂತಿದ್ರೆ ಅವ್ರು ಎಕ್ಸಾಮ್ಶಿಪ್ಪೇ ಕೊಡ್ತಿರ್ಲಿಲ್ಲ, ಯಾರಾದರೂ ಕೂತಿದ್ರೆ. ಆಮೇಲೆ ಬರ್ತಾ ಬರ್ತಾ ಅವ್ರು ಶಾರ್ಟೇಜ್ ಬಿಡೋಕ್ಕೆ ಶುರುವಾಯಿತು, ಕ್ಲೋಸಲ್ಲಿ ಇಟ್ಟು ಕೊಡಬಾರ್ದು ಅಂತ ಮಾಡಿದ್ರು. ಆಮೇಲೆ ಲೇಟು ಕೂತ್ಬೋದು, ಇವನಿಗೆ ಪೇಪರ್ ಕೊಡಬಾರ್ದು ಮಾಡಿದ್ರು. ಕಡೆಗೆ ಎರಡೂ ಮಾಡ್ತಾ ಬಂದಿದ್ದಾರೆ. ಹಿಂದೆಲ್ಲ ನಿಯಮ ಇದು ಭಾರಿ ನಿಯಮ ಇಂಪ್ಲಿಮೆಂಟ್ ಮಾಡ್ತಿದ್ರು. ಯಾವ ರಿಲೇಟಿವ್ ಇದ್ದ ಅಂತ ಹೇಳಿದ್ರೆ ಸಾಕು, ಎಕ್ಸಾಮ್ಶಿಪ್ ಇಲ್ಲ, ಯಾಕೆ ಪಕ್ಷಪಾತವರ ಸಂಭವ ಇದೆ ಅಂತ ಯೋಚನೆ ಮಾಡ್ತಿದ್ರು. ಅದಕ್ಕೆ ಯಾವಾಗಲೂ ಕೊಡೋ ಜಡ್ಜಸ್ ಅಷ್ಟೇ, ಇವರು ವಾದಿ ರಿಜೆಕ್ಟ್ ಮಾಡ್ಬೇಕಾದ್ರೆ ಈ ಜಡ್ಜ್ ನಮಗೆ ಬೇಕಿಲ್ಲ, ಯಾಕಂದ್ರೆ ಮೊದಲಿಂದ ನೀವು ಪರ್ಸನಲ್ ರಿಜಲ್ಟ್ಸ್ ಇದೆ, ಪಕ್ಕದ ಮನೇಲಿ ಇದ್ದಾರೆ ದಿವಸ ಗಲಾಟೆ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ತಲೆಗೆ ತೆಗೆಸ್ಬಿಡ್ತಾರೆ. ಜಡ್ಜಿನ ಬಗ್ಗೆ ಸಂಪತ್ತಿ ಗೊತ್ತಿಲ್ಲದವರೇ ಜಡ್ಜ್ಗೆ ಅರ್ಥ ಇಲ್ಲ. ರಾಗದ್ವೇಷ ವಿಹೀನಾಹ ಮೊದಲನೇದು. ಸರ್ವವಿದ್ಯಾ ವಿಶಾರದಾಹ, ಬಾಯಿ ಆನೆಷ್ಟಿದ್ದಾರೆ, ಜ್ಞಾನನೇ ಇಲ್ಲ, ತಗೊಂಡು ಏನು ಮಾಡಬೇಕೀಗ? ಅದು ಸರ್ವವಿದ್ಯಾ ವಿಶಾರದಾಹ. ತಗೊಂಡು ಪ್ರಶ್ನೆ ಬಂತಾಗ ಯಾರೋ ವೇದಾಂತ ವಿಚಾರ ಮಾಡ್ತಾ ಇದ್ದಾರೆ, ವೇದಾಂತ ವಿದ್ಯೆ ಬೇಕು ಗೊತ್ತಿದ್ರೆ ಸಾಕು, ಸರ್ವವಿದ್ಯೆ ಯಾವುದಕ್ಕೆ ಬೇಕು ಅಂತ ಕೇಳಿದರೆ ಮಧ್ಯೆ ಇಲ್ಲ ವಿಷಯ ಬಿಸಿ ಸ್ವರ್ಬೋದು ಯಾವಾಗಲಾದ್ರು ಒಂದ್ಸಲ ಇದಕ್ಕಿಂತ ವ್ಯಾಕರಣದ ಚರ್ಚೆ ಬಂದ್ಬಿಡ್ಬೋದು. ಅವ್ರಿಗೆ ಗೊತ್ತಿಲ್ಲದೆ ಹೋದ್ರೆ ಆಮೇಲೆ ಈ ವಿಷಯ ನನಗೆ ಗೊತ್ತಿಲ್ಲಪ್ಪ ಅನ್ಬಾರ್ದು. ಅದಕ್ಕೇನಾಗಿರ್ಬೇಕು ಅವನು? ಸರ್ವವಿದ್ಯಾ ವಿಶಾರದಾಹ. ಬೇಸಿಕಲಿ ಯಾವ ವಿಷಯದಲ್ಲಿ ವಾದ ಮಾಡ್ತಾರೋ ಅದ್ರ ಬಗ್ಗೆ ಗೊತ್ತಿರಲೇಬೇಕು. ಅದು ಅದ್ರ ಬಗ್ಗೆ ಸಂಬಂಧಪಟ್ಟ ವಿಚಾರಗಳು ಯಾವ್ದು ಬರೋ ಸಾಧ್ಯತೆ ಇದೆ ಅದ್ರ ಬಗ್ಗೆ ಅವ್ರಿಗೆ ಏನಾಗಿರಬೇಕು? ತಿಳುವಳಿಕೆ ಇರಬೇಕು. ಡ್ರೈವರಿಗೆ ಸ್ವಲ್ಪ ಮೆಕ್ಯಾನಿಕ್ ಗೊತ್ತಿಲ್ಲದೆ ಹೋದರೆ ಗಾಡಿಯಲ್ಲಿ ಏನಾಗುತ್ತೆ? ಕೆಟ್ಟ ಏನಾದ್ರು ಯಾತಕ್ಕೆ ಕೆಟ್ಟಿರೋ ಗೊತ್ತಾಗಲ್ಲ ಕೊನೆ ಪಕ್ಷ. ಗೊತ್ತಾನೆ, ಬರೀ ಡ್ರೈವಿಂಗ್ ಬಂದರೆ ಸಾಲದು. ಏನಿರಬೇಕು ಅವನಿಗೆ? ಕೆಲವು ವಿಷಯಗಳು ಗೊತ್ತಿರಬೇಕಾಗುತ್ತೆ, ಸ್ಟೆಪ್ನೇ ಹಾಕಷ್ಟು ಗೊತ್ತಿರಬೇಕು, ಕೆಲವೆಲ್ಲ ಕಾವು ಇರಬೇಕು, ಅವಲ್ಲಿ ಸಂಚಿರಬೇಕಲ್ಲ, ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಅವೆಲ್ಲ ಮೇನ್ಲಿ ಡ್ರೈವರ್ ಕೆಲಸ. ಡ್ರೈವಿಂಗ್ ಬಂದರೆ ಸಾಕು ಅಂದ್ಕೊಂಡು ಕೂಡ ಕೆಲವು ವಿಷಯ ಆಗಿರುತ್ತೋ, ಇವನಿಗೆ ಕೂಡ ಯಥೋಚಿತವಾಗಿ ಸರ್ವವಿದ್ಯಾ ವಿಶಾರದ ಆಗಿರಬೇಕು. ಎರಡಾಯ್ತು, ಇವ್ರನ್ನ ಪ್ರಾಸ್ತಿಕ ಐತಿ ವಿಜ್ಞೇಯ ಡೆಫಿನೇಷನ್ ಆಫ್ ಪ್ರಾಸ್ತಿಕ, ಪ್ರಾಸ್ತಿಕರ ಲಕ್ಷಣ ಇದು, ಇಷ್ಟು ಲಕ್ಷಣ ಅಂತ ಅರ್ಥ ಆಗಿದೆ ಅಲ್ಲಿಗ. ಲಕ್ಷಣ ಅಂದ್ರೆ ಗೊತ್ತಾಗಿದೆ, ಲಕ್ಷ್ಯ ಮಾತ್ರ ವ್ಯಾಪಕೋ ಧರ್ಮ ಲಕ್ಷಣಂ. ಇವತ್ತು ಪ್ರಾಸ್ತಿಕರ ಬಗ್ಗೆ ಎರಡು ಮುಖ್ಯವಾದ ಅಂಶ, ಒಂದು ಪ್ರಾಮಾಣಿಕತೆ, ಇನ್ನೊಂದು ಪರಿಜ್ಞಾನ. ಭಾರಿ ಆನೆಸ್ಟು ಇನ್ಎಫಿಷಿಯೆಂಟು, ಭಾರಿ ಆನೆಸ್ಟು ಇನ್ಎಫಿಷಿಯೆಂಟ್, ಭಾರಿ ಎಫಿಷಿಯೆಂಟು ಹೈಲಿ ಡಿಸಾನೆಸ್ಟ್, ಇಬ್ಬರು ಉಪಯೋಗ ಇಲ್ಲ. ಏನಾಗಬೇಕು ಅದಕ್ಕೀಗ? ಆನೆಸ್ಟಿ ಕಮ್ ಎಫಿಷಿಯನ್ಸಿ ಇದ್ರೆ ಮಾತ್ರ ಅವ್ರ ಕೆಲಸ ಆಗುತ್ತೆ ಹೊರತು ಭಾರಿ ಆನೆಸ್ಟ್ ಅಂತೇಳಿ ಕೆಲಸ ಗೊತ್ತಿಲ್ಲದವ್ರಿಗೆ ಕೊಡೋಕ್ಕಾಗೋದಿಲ್ಲ. ಎರಡು ಸೇರಿಸಿಬಿಟ್ರೆ ಆಚಾರ್ಯ ಎರಡು ಮಾತ್ರ ಎಷ್ಟು ಮುಖ್ಯ ಇದು. ರಾಗದ್ವೇಷ ವಿಹೀನಾಸ್ತು ಸಬ್ಜೆಕ್ಟಿವ್ ಎರರ್ ಸ್ಪರ್ಧೆ ಇರಬೇಕಾದ್ರೆ ರಾಗದ್ವೇಷ ವಿಧನಾಗಬೇಕು, ಆಬ್ಜೆಕ್ಟಿವ್ ಎರರ್ ಸ್ಪರ್ಧೆ ಇರಬೇಕಾದ್ರೆ ಸರ್ವವಿದ್ಯಾ ವಿಚಾರದಾಗಬೇಕು. ಇವೆರಡು ಇದ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಅರ್ಥ ಆಗುತ್ತೆ. ಪ್ರಾಸ್ತಿಕ ಇತಿ ವಿಜ್ಞೇಯಾಹ ವಿಷಮ ಏಕಏವವ, ಇವರು ಪ್ರಾಸ್ತಿಕರು ಅಂತ ಕರಿಬೇಕು. ಎಷ್ಟು ಜನ ಇರಬೇಕು ಮುಂದಿನ ಪ್ರಶ್ನೆ? ಎಷ್ಟು ಜನ ಇರಬೇಕು? ವಿಷಮಃ ಏಕಏವವ, ವಿಷಮ ಅಂದ್ರೇನು? ವಿಷಮ ಕುತಸ್ಥ ಕಸ್ಮರ ವಿಧಂ ವಿಷಮೇ ಸಮುಪಸ್ಥಿತಂ ಬರುತ್ತೆ, ಆ ವಿಷಮ ಅಲ್ಲ. ಮತ್ತೆ ವಿಷಮ ಅಂತ ಹೇಳಿದರೆ ಆಡ್ ಅಂತ, ಸಮ ವಿಷಮ ಯಾವಾಗಲೂ ಬೆತ್ ಸಂಖ್ಯೆಯಲ್ಲಿ ಇರಬೇಕು. ಕಾರಣ ಏನಂದ್ರೆ ಅವರಲ್ಲೇ ಏನಾದ್ರು ಭಿನ್ನಾಭಿಪ್ರಾಯ ಬಂದರೆ ಮೆಜಾರಿಟಿ ಹಾಕಿ ಬರುತ್ತೆ, ಈ ಕಾಲೇಜ್ ಬಿಟ್ಟ ಓಟ ಸಮಾನ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಆದ್ರಿಂದ ವಿಷಮಾಹ ಏಕಏವವ ಅಥವಾ ಒಬ್ಬನೇ ಇರಬಹುದು. ಒಬ್ಬನಿದ್ರು ಏನಾಯ್ತು ಅಲ್ಲಿಗೆ, ಒಬ್ಬನೇ ಆದಲ್ಲ ಫೈನಲ್ ಕಾಂಟ್ರವರ್ಸಿನೇ ಬರೋದಿಲ್ಲ. ಆದ್ರಿಂದ ಒಬ್ಬನಿದ್ರು ಆಗ್ಬೇಕು. ಸಿಂಗಲ್ ಮ್ಯಾನ್ ಜಡ್ಜ್ ಬೆಂಚ್ ಅಂತಾರಲ್ಲ ಆ ಥರ, ಇಲ್ಲದ ಹೋದ್ರೆ ಮೂರು ಐದು ಆ ಥರ ಇರಬೇಕು. ಅದು ಕಷ್ಟ ಆದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ವಿಷಯ ಯಾಕಂದ್ರೆ ಅವಲಕ್ಷಣ ಅನ್ಸ್ಕೊಳಕಾಗದ ಮಾಡಿಸ್ಬಿಟ್ಟು. ನೀವು ಹೇಳಿದ್ದಲ್ಲ ವ್ಯಾಲ್ಯೂಯೇಷನ್ ಇಲ್ಲ ಅಂದ್ರೆ ಎಕ್ಸಾಮ್ಗೆ ಅರ್ಥ ಇಲ್ಲ, ಗೊತ್ತಾಯ್ತಾ? ವ್ಯಾಲ್ಯೂಯೇಷನ್ ಇಲ್ಲ ಹೋದ್ರೆ ಏನು ಅರ್ಥ ಅದಕ್ಕೆ? ವೇಸ್ಟ್ ಆಫ್ ಟೈಮ್, ಏನು ಪ್ರಯೋಜನ? ಪ್ರಾಸ್ತಿಕ ಇತಿ ವಿಜ್ಞೇಯ ವಿಷಮ ಏಕಏವವ. ಇಷ್ಟೇ ದಿವಸ ನೀವು ಕಂಡಾಗಿ ಹೋಗ್ಬಿಟ್ಟು ಬಿಡಿ, ನೀವು ಕಂಡಾಗಿ ಯಾವ್ದಾದ್ರು ವಾದದಲ್ಲಿ ಡಿಸ್ಟೆಂಟ್ ಬಂದು ನೋಡಿದ್ದೀರಾ? ಇಲ್ಲೇ ಇಲ್ಲ. ಅದು ಏನು ಬಾರಿ ಇದಾಗಿಬಿಟ್ಕೊಂಡು ಡಿಸ್ಟರ್ಬೆನ್ಸ್ ಜಾಸ್ತಿ ಮುಗಿದ ಮೇಲೆ ಒಂಥರ ಮೆಂಟಲ್ ಡಿಸ್ಟರ್ಬ್ ಆಗಿಬಿಡ್ತಾರೆ. ಏನು ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತಾರೆ. ಹಾಗಾಗಬಾರ್ದು, ಆದಷ್ಟೇ ಅದು ಮಾಡಲಿಕ್ಕೆ ಹೋಗಬಾರ್ದು. ವಿಜ್ಞೇಯ ವಾದಿರಾದಿಗಿಲ್ಲ, ಬಂದವರು ಸತ್ಯದಾನದ ಕಾಲದವರೆಗೂ ಬಂತದ್ದು. ಅದು ರೈಟಿಂಗ್ನಲ್ಲಿ ಇರಬೇಕು, ಮಾತಾಡಿದ ಎಲ್ಲ ಅನ್ಬಿಡ್ತಾರೆ ಆಮೇಲೆ, ಗೊತ್ತಾಯ್ತಾ? ಅದಕ್ಕೆ ಒಬ್ಬ ಜಡ್ಜ್ ಇರಬೇಕು, ಇರಬೇಕು. ಈಗಂತೂ ರೆಕಾರ್ಡ್ ಫೆಸಿಲಿಟಿ ಇದೆ. ಈಗ ಏನೇ ಹೇಳ್ತೀವಿ ನೋಡಿ, ಅಲ್ಲಿ ಕ್ರಿಕೆಟರ್ ಏನು ಮಾಡ್ತಾರೆ ಈಗ, ವಿತ್ ಇನ್ ನೋ ಮೊಮೆಂಟ್ ಆಗಲೇ ರಿಪ್ಲೈ ಮಾಡಿರ್ತಾನೆ, ಹೋಗ್ತಾನೆ. ನೋ ನೋಡಿದ್ರಕ್ಕೆ ರಿಪ್ಲೈ ಮಾಡ್ತಾನೆ. ಅಂಥ ಅಡ್ವಾನ್ಸ್ ಟೆಕ್ನಿಕ್ ಇರಬೇಕಾದ್ರೆ ಅವ್ರು ಹೇಳಿಲ್ಲ, ಮತ್ತೆ ಹಾಕಿ ತೋರಿಸ್ಬೇಕು ಎಂದಿದ್ದೆ ನೋಡು ಅಂತೇಳಿ ಅವ ಸಿಕ್ಕಾಕೊಂಡ್ಬಿಡ್ತಾನೆ. ಇನ್ಫ್ಯಾಕ್ಟ್ ಆದಿತ್ ಹೇಳೋದಾದರೆ ಇವತ್ತು ಜಲ್ಪ ವಿತರಣೆ ಮಾಡೋದು ಭಾರಿ ಸುಲಭ ಇವತ್ತು, ಯಾಕೆ ಎಲ್ಲ ಟೆಕ್ನಿಕಲಿ ಅಷ್ಟು ಅಡ್ವಾನ್ಸ್ ಆಗಿಬಿಟ್ಟಿದೆ. ಅದು ಅಪ್ಲೈ ಮಾಡ್ತಾ ಇಲ್ಲ ಅವರು. ಅಪ್ಲೈ ಮಾಡಿದರೆ ಮಾತ್ರ ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಅದೇ ಈಗ ಎಲ್ಲ ಎಲ್ಲದರಲ್ಲಿ ಇರ್ಬೇಕು ಅವ್ರೀಗ, ಬರೀ ದ್ವೈತ ಅದ್ವೈತ ಅಲ್ಲ, ಏನು ವಿಷಯದಲ್ಲಿ ಮಾತಾಡಕ್ಕೆ ಹೊರಟಿದ್ದಾರೆ ಎಲ್ಲರಿಗೂ ಗೊತ್ತಿರ್ಬೇಕು ಅವ್ರಿಗೆ. ಮತ್ತೆ ಇನ್ನೊಂದು ಇದೆಯಲ್ಲ ನೋಡಿ, ವಿಷಯಾಂತರ ಮಾಡ್ತಿದ್ದೀರಿ, ವಿಷಯ ಮಾತಾಡಬಾರ್ದು, ಇದು ವಿರೋಧ, ಇದು ಅಸಂಗತಿ ಅಂತ ಹೇಳಿದ ತಕ್ಷಣ ಎಸ್ ಅಂತ ಹೇಳ್ಬೇಕು. ಈ ಔಟ್ ಅಂದ್ರೆ ಹೋಗ್ಬೇಕು, ಅವ್ನಿಲ್ಲ ಹೇಳಿದ್ರು ಔಟ್ ಹತ್ತಿರ ಹೇಳ್ತಿರೋದು ಅರ್ಥ ಇಲ್ಲ. ಎಷ್ಟು ಕೂಡ ಹೊರಗೆ ಹೋಗಿದ್ದಾರೆ ಭಯ, ಆ ಥರ ಇರ್ಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಯಾರು? ಅದೇ ಅಡ್ಜಸ್ಟ್ ಇರ್ತಾರೆ, ಕೊಡಿಸ್ಬಿಟ್ಟು ಕೊಡೋದು. ಹೌದು ಹೌದು, ಯಾರು ಕೊಡಂಗಿಲ್ಲ, ಯಾರಿಗೆ ಕೊಡಲಿಲ್ಲ? ಅದು ಅದೆಲ್ಲ ಕತೆಗಳು, ಕತೆಗಳಿಗೆ ಕೊಟ್ಬಿಟ್ಟು ಏನು ಮಾಡ್ತೀವಿ ಈಗ? ಆಮೇಲೆ ಸ್ಟೋರಿ ಬರೀ ಫಿಕ್ಷನ್, ಅದೆಲ್ಲ ಕೂಡ ತಮ್ಮ ಬಗ್ಗೆ ಹೇಳ್ಕೊಳಕ್ಕೆ ಬರೋದ ಕತೆಗಳೇ ಹೊರತು ಅದ್ರಲ್ಲಿ ಅರ್ಥ ಇಲ್ಲ. ಅದ್ರ ಮೇಲೆ ನಾವು ವಾದ ಮಾಡೋಕ್ಕೆ ಬರೋದಿಲ್ಲ. ಶಾಸ್ತ್ರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಜನಕರಾಜನ ಸಭೆ ಅವೆಲ್ಲ ಸಭೆ ತಗೋ, ಹಿಂದಿನ ಕಾಲಕ್ಕೆ ಎಂಥ ಶಿಕ್ಷೆ ಕೊಡ್ತೀರಿ ಗೊತ್ತಾ? ಲೌಕಿಕದಲ್ಲೇ ಕೂಡ ಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ, ಲೌಕಿಕದಲ್ಲಿ ತೀರ್ಮಾನ ಮಾಡಿದರೆ ಒಂದು ಬಹಿಷ್ಕಾರ ಬಹಿಷ್ಕಾರ, ಊರವ್ರಿಗೆ ನೀರು ಕೊಡಬಾರ್ದು ಅಂತ ಹೇಳ್ಬಿಡ್ತಾರೆ. ಅವನು ತಪ್ಪು ಅಂತ ಮಾಡಿಬಿಟ್ಟಿದ್ರೆ ಊರಲ್ಲಿ ಯಾರು ಅನ್ನ ನೀರು ಅವ್ನು ಬೆಂಕಿ ಕೊಡೋ ನೀರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನಾಗ ಉಪವಾಸ ಇರಬೇಕು ಅವ್ರು. ಅಲ್ಲಿ ಜನ ಎಲ್ಲ ಫಾಲೋ ಮಾಡ್ತಿದ್ರು ಅದು. ಈಗ ಅವ್ರಿಗೆ ಫಸ್ಟ್ ಕೊಡ್ತಾರೆ, ತಪ್ಪು ಮಾಡಿದಾಗ ಏನು ಮಾಡ್ತಾರೆ, ಬಾ ನಾನು ಕೊಡ್ತೀನಿ ಬಾ ಅಂತ. ಅಲ್ಲಿಗೆ ತಪ್ಪು ಮಾಡಿದ್ರೆ ಖುಷಿ ಆಗಿಬಿಡ್ತದೆ, ಅವ್ರಿಗೆ ಪನಿಷ್ಮೆಂಟೇ ಇಲ್ಲ ಅಂತಾಯ್ತು. ಇವತ್ತು ಹೇಗೆ ಇಲ್ಲಿ ಪನಿಷ್ಮೆಂಟ್ ತಪ್ಪು, ಅಲ್ಲೂ ಪನಿಷ್ಮೆಂಟ್ ಇಲ್ಲ. ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಇದೆ, ಸಂಧ್ಯಾ ಅಂದ್ ಬಿಟ್ಟ ಪನಿಷ್ಮೆಂಟ್ ಎಲ್ಲಿದೆ? ಇವತ್ತು ಮೂರು ದಿವಸ ಸಂಧ್ಯಾ ಅಂದ್ಬಿಟ್ಬಿಟ್ಟು ಏನಾಗ್ತಾನವನು ಬ್ರಾಹ್ಮಣ? ಇವತ್ತು ಯಾರು ಅವ್ರಿಗೆ ಫಸ್ಟ್ ಅಗ್ರಸ್ನಾನ ಕೊಡ್ತಾರೆ, ಗೊತ್ತಾಯ್ತಾ? ಈಗ ಆ ಹೋಟ್ಲಿಗೆ ಹೋಗೋದಂತೆ ಅಲಂಕಾರ ಕುಡಿಸಿರ್ತಾರೆ ಅಂದಮೇಲೆ ಕೇಳೋರು ಯಾರು ನಿಮ್ಮನ್ನ? ಅಲ್ಲ, ಅವರಿಗೆ ಬಹಿಷ್ಕಾರ ಆಗ್ತಾರೆ ಆ ಕಡೆ ಬಂದ್ಬಿಟ್ಟು. ಅದೇ ವ್ಯವಸ್ಥೆ ತಪ್ಪಿ ಹೋದ ಮೇಲೆ ಹೊರಟೋಯ್ತು. ಹೈಕಮಾಂಡ್ ಮಾತೇ ಕೇಳೋದಿಲ್ಲ, ಹಾಗಾಗಿದೆ. ಹೈಕಮಾಂಡ್ ನೀವೇ ಗೆಟ್ ಔಟ್ ಏನು ಮಾಡ್ತೀರಾಗ, ಆ ಸ್ಥಿತಿ ಬಂದಿದೆ. ವರಿಷ್ಠ ಏನ ಅದಕ್ಕೆ ರಾಜ ಕೂತಿರೋ ಜಾತಕ್ಕೆ ಈಗ ಈ ಜಡ್ಜ್ಮೆಂಟ್ ಕೊಡ್ತಾರಪ್ಪ. ಅದು ಯಾರು ಯಾರು ಜವಾಬ್ದಾರಿ ಅಂತ ನಡೆಸೋದು ಈಗ ಗೌರ್ಮೆಂಟ್ ಹ್ಯಾಂಗೆ ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಆ ಜಡ್ಜ್ ಹ್ಯಾಂಗೆ ಮಾಡೋದಿಲ್ಲ, ಯಾರು ಹ್ಯಾಂಗೆ ಮಾಡ್ತಾರೆ? ವ್ಯವಸ್ಥೆ ಇದೆ, ಬೇರೆ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಅದಕ್ಕೆ ಅರ್ಥ ಇದೆ, ಇಲ್ಲಿ ಬರೀ ಜಡ್ಜ್ಮೆಂಟ್ ಕೊಟ್ಟರೆ ಅದು ಜಡ್ಜ್ಮೆಂಟ್ ಇಲ್ಲ ಹೋದರೂ ಅರ್ಥ ಇಲ್ಲ, ಜಡ್ಜ್ಮೆಂಟ್ ಇಂಪ್ಲಿಮೆಂಟ್ ಆಗದವರು ಅರ್ಥ ಇಲ್ಲ. ಅರ್ಥ ಇದೆ, ಎರಡು ಅರ್ಥ. ಈಗ ಎರಡು ಜಡ್ಜಸ್ ತೀರ್ಮಾನ ಕೊಡಲಿಕ್ಕೆ ಜಡ್ಜಸ್ ಬೇಕು, ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾರು ಬೇಕೀಗ? ಸಭಾಧ್ಯಕ್ಷ ಬೇಕು. ಅದನ್ನು ಬರೆದಿದ್ದೀವಿ, ಯಥಾಶಕ್ತಿ ಯಥಾ ನಿಯಮ ಮಾನಾಪಮಾನ ವ್ಯಂಜನಾಧಿಕಂ ಕರು ತಸ್ಯ ಕರ್ಮ. ಅದಿಲ್ಲ ಹೋದರೆ ಮಾಡಕ್ಕೆ ಹೋಗ್ಬಾರ್ದು ಅಂದರೆ ಗಲಾಟೆ, ತುಂಬ ಗಲಾಟೆ. ಇತ್ತೀಚಿನ ವಾದವಿವಾದಗಳಲ್ಲಿ ಭಾರಿ ಗಲಾಟೆ ಆಗೋಗ್ಬಿಟ್ಟಿದೆ. ನಮ್ಮ ಸರಿ ಅಂತವ ನಮ್ಮ ಸರಿ ಅಂತೀವರು. ಅದರಿಂದ ಕೊನೆ ಪುಸ್ತಕಗಳು ಅದ್ರ ಮೇಲೆ ತಾವು ಬರೋದು ಸರಿ ಅಂತ ಹೇಳೋದಕ್ಕೆ. ಅದರಿಂದ ನಿಯಮನ ಇಲ್ಲದೆ ಹೋದರೆ ಅರ್ಥ ಇಲ್ಲ. ಬ್ರೇಕ್ಲೆಸ್ ವೆಹಿಕಲ್ ಇದ್ದಾಗ ಎಲ್ಲಿ ಬೇಕಾರ ಹೋಗು. ತೇನ ವಾದಿ ಪ್ರತಿವಾದಿನೋ ಅನ್ಯತರ ಪರವಶತ್ವಾದೀನಾಂ ಬುದ್ಧಿಪೂರ್ವಂ ವೈಪರೀತ್ಯ ಆಚರಣ ಹೇತೂನಾಂ ಅಸದ್ಭಾವಂ ಸಮುಚ್ಚಿನೋತಿ. ರಾಗಿತ್ವೇನ ಅಸಂತಮಿ ಪಕ್ಷಂ ಸಂತಂ ವದೇಯು. ಇತಿಕಾರ ಸ್ವಾರಸ್ಯವನ್ನು ಹೇಳ್ತಾರೆ. ರಾಗದ್ವೇಷ ಇರಬಾರ್ದಂತೆ ಅದಕ್ಕೆ ಹೇಳಿದರು ಅಂತ ಕೇಳಿದರೆ, ರಾಗಿತ್ವೇ, ರಾಗಿ ಅಂದರೆ ಸಂಸ್ಕೃತದ ರಾಗಿ ಇದು. ರಾಗ ಅಂದರೆ ರಾಗ ಇರೋಣ, ರಾಗಿ ಕನ್ನಡದ ರಾಗ ಅಲ್ಲ. ರಾಗಿತ್ವೇ ಅಸಂತಮಿ ಪಕ್ಷಂ ಸಂತಂ ವದೇಯು. ಅವನು ತಮ್ಮ ಕಡೆ ಬೇಕಾದವನು ತಪ್ಪು ಹೇಳಿದ್ದಾನೆ, ಏ ಭಾರಿ ಸರಿ ಅಂತ ಹೇಳ್ಬಿಟ್ಟು ಅಸತ್ಪಕ್ಷವನ್ನು ಸತ್ಪಕ್ಷ ಅಂತ ಕರೀತಾನೆ. ದ್ವೇಷಿತ್ವೇ ಸಂತಮಪಿ ಅಸಂತಂ. ದ್ವೇಷಿಯಾಗಿದ್ದರೆ ಸರಿಯಾಗಿ ಹೇಳಿದ್ರು ಕೂಡ ಇಲ್ಲ, ಸರಿಯಾಗಿ ಹೇಳಿಲ್ಲ, ಅವನೇ ಸರಿಯಾಗಿ ಹೇಳಿದೆ ಅಂತ ಹೇಳ್ತಾರೆ. ಕೆಲವು ತಮಾಷೆ ತೋರಿಸ್ತಿರ್ತಾರೆ. ಇವರು ಏನು ಮಾಡಿರ್ತಾರೆ, ಅಪಾಯಿಂಟ್ ಮಾಡಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ಬಂದಿರ್ತಾರೆ, ಕನ್ನಡ ಪೋಸ್ಟ್ಗಳು. ಅವ್ರು ಕನ್ನಡ ಕವಿ ಆ ಪಂಪ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅವನಿಗೆ. ಅವ್ರು ಹೇಳಿದ್ರೆ ಗೊತ್ತಿಲ್ಲ, ಏನು ಎಲ್ಲ ಗೊತ್ತಿರಬೇಕೇನ್ರಿ ಅವರಿಗೆ, ಬಿಡ್ರಿ ಅಂತ ಹೇಳೋದು. ಮತ್ತೆ
ಕೇಳಿದ್ರು ನಿಮಗೆಲ್ಲ ಗೊತ್ತೇಳಿದ್ರು ಅವ್ರೇ ಕೇಳೋದು ಮತ್ತೆ ಕೊನೆ ಏನಾಗುತ್ತೆ ತಿರುಗಿ ತಪ್ಪು ಹೇಳ್ತಾರೆ ತಪ್ಪು ಹೇಳಿ ಎಂಥ ತಪ್ಪು ಹೇಳಿದ್ರು ಇದು ಸಾಮಾನ್ಯ ತಪ್ಪು ಹೇಳಿದ್ದಾರೆ ಇಂಥ ತಪ್ಪು ಯಾರ್ಯಾರು ಯಾರು ಮಾಡ್ತಾರೆ ಅವ್ರು ಅಪಾಯಿಂಟ್ ಮಾಡಬೇಕಾಗಿದೆ ಈಗ ಸರಿಯಾಗಿ ಹೇಳ್ಬಿಟ್ಟು ಒಂದು ಸರಿ ಹೇಳ್ಬಿಟ್ರೆ ಆಯ್ತಾ ಅಂತ ಹೇಳೋದು ಒಂದು ಸರಿ ಹೇಳ್ಬಿಟ್ರೆ ಆಯ್ತಾ ಈಗ ಅದು ಹ್ಯಾಗೆ ಬೇಕಾದ್ರೂ ಮಾಡ್ಲಿಕ್ಕೆ ಬರೋದು ಅದು ಯಾಕೆ ಕಾಮಕ್ರೋಧ ಸೇರ್ಕೊಂಡ್ಬಿಟ್ಟಿದೆ ಈಗ ಅದು ಸೇರಿಸಬಾರ್ದು ಡಿಸೈಡ್ ಮಾಡಿದ ಮೇಲೆ ಏನು ಮಾಡಿದ್ರೆ ಒಪ್ಪೋದಿಲ್ಲ ಅದು ಸೇರಿಸ್ಬೇಕು ಡಿಸೈಡ್ ಮಾಡಿದ ಮೇಲೆ ಏನು ತಪ್ಪು ಮಾಡಿದ್ರೆ ಬಿಡೋದಿಲ್ಲ ಅದಕ್ಕೆ ದ್ವೇಷಿತ್ವೇ ಸತ್ತಮಿ ಅಸಂತಂ ತುಶಬ್ದೋ ಅತ್ಯರ್ಥ ತೇನ ವಾದಿ ಪ್ರತಿವಾದಿನೋ ಅನ್ಯತರ ಪರವಶತ್ವಾದೀನಾಂ ಬುದ್ಧಿಪೂರ್ವಂ ವೈಪರೀತ್ಯಾಚರಣ ಹೇತೂನಾಂ ಅಸದ್ಭಾವಂ ಸಮುಚ್ಚಿನೋತಿ ಮಿನ್ನೆ ತೇನ ವಾದಿ ಪ್ರತಿವಾದಿನೋ ಅನ್ಯತರ ಪರವಶತ್ವಾದೀನಾಂ ವಾದಿ ಪ್ರತಿವಾದಿಗಳ ಅನ್ಯತರ ಅಂದರೆ ಒನ್ ಆಫ್ ದಿ ಟು ಅವರಿಬ್ಬರಲ್ಲಿ ಪರವಶತ್ವಾದೀನಾಂ ಪರವಶತ್ವ ಅಂದ್ರೇನು ಕಾಮಕ್ರೋಧ ವಶವಾಗಿಬಿಟ್ರೆ ಬುದ್ಧಿಪೂರ್ವಂ ವೈಪರೀತ್ಯಾಚರಣ ಹೇತೂನಾಂ ಬುದ್ಧಿಪೂರ್ವಕ ಮೋಸ ಮಾಡಿಬಿಡ್ತಾನೆ ಅದಾಗಬಾರದು ಅಂತಿದ್ರೆ ರಾಗದ್ವೇಷ ವಿಹೀನಾಸ್ತು ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿರೋದು ಸರ್ವ ವಿದ್ಯಾಪದೇನ ವಾದಿ ಪ್ರತಿವಾದಿ ದರ್ಶನಯೋ ಕಥೋಪಯುಕ್ತ ವ್ಯಾಕರಣಾದೀನಾಂಚ ಸಂಗ್ರಹ ನೋಡಿ ಸರ್ವ ವಿದ್ಯಾಪದೇನ ಸರ್ವವಿದ್ಯಾ ಅಂತ ಹೇಳಿದರೆ ವೇದಾಂತ ವಿಚಾರ ಮಾಡಿ ಕೆಮಿಸ್ಟ್ರಿ ಫಿಸಿಕ್ಸ್ ಗೊತ್ತಿರಬೇಕು ಅಂತ ಅರ್ಥ ಅಲ್ಲ ಗೊತ್ತಾಯ್ತಿಲ್ಲ ಅದೇ ರೀತಿ ಯಾವುದೋ ಒಂದು ಸೈಂಟಿಫಿಕ್ ವಿಷಯ ಗೊತ್ತಿರಬೇಕು ಅಂತ ಅರ್ಥ ಅಲ್ಲ ಅದು ಸಂಬಂಧಪಟ್ಟ ವಿಷಯ ಗೊತ್ತಿರಬೇಕು ಇವತ್ತು ಸೈನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೈನ್ಸ್ ಬಗ್ಗೆ ಗೊತ್ತಿರಬೇಕು ಆರ್ಟ್ಸ್ ಬಗ್ಗೆ ಹ್ಯುಮ್ಯಾನಿಟಿಸ್ ಬಗ್ಗೆ ಗೊತ್ತಿರಬೇಕು ಅದೇ ವೇದಾಂತ ಶಾಸ್ತ್ರ ಕೂತಾಗ ಏನೇನು ಗೊತ್ತಿರಬೇಕು ಅಂದರೆ ದೇಶ ಕಥ ವಾದಿ ಪ್ರತಿವಾದಿ ದರ್ಶನ ಯೋಗ ವಾದಿ ಪ್ರತಿವಾದಿಗಳ ಸಿದ್ಧಾಂತ ಇರುತ್ತಲ್ಲ ಬೌದ್ಧವಾದಕ್ಕೆ ಬಂದಿದ್ದಾನೆ ಈಗ ಬೌದ್ಧ ಮತ ಏನು ಹೇಳುತ್ತೆ ಅಂತ ಗೊತ್ತಿರಬೇಕು ನೀವು ಜಡ್ಜಿಗೆ ಇವ್ರು ಕೂತು ಇವ್ರ ಜನ ಅಂತ ಹೇಳ್ತಾರೆ ಗೊತ್ತಿರಬೇಕು ಯಾಕೆ ಅಪಸಿದ್ಧಾಂತ ಅಂತ ಅವನು ಅಪಸಿದ್ಧಾಂತ ಎತ್ತಿಳಿಬೇಕಾದ್ರೆ ಏನು ಮಾಡ್ಬೇಕವ್ರು ಈಗ ಅದು ಗೊತ್ತಿರಬೇಕು ಅವನು ಗೊತ್ತಾಯ್ತಾ ಅವನು ಬೌದ್ಧ ದರ್ಶನ ಅವನೇನು ಅಲ್ಲ ಅಂದ್ಬಿಡ್ತಾನ ಅವನು ಇಲ್ಲ ಇವ್ರು ಹೇಳಿದ್ರು ಸರಿ ಇದು ನಿಮ್ಮ ಪ್ರಕಾರ ಹೀಗಿದೆ ತಪ್ಪು ಹೇಳಿದ್ದೀರಿ ಅದಕ್ಕೆ ಅಪಸಿದ್ಧಾಂತ ಅಂತ ಹೇಳಿದ್ದಾರೆ ಕರೆಕ್ಟ್ ಅಂತ ಹೇಳಬೇಕು ಇಲ್ಲ ನೀವು ಮಾತಾಡಿಕೊಂಡ್ರಪ್ಪ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಜಡ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವು ವಾದಿ ಪ್ರತಿವಾದಿನ ದರ್ಶನ ಯೋಹೋ ಕಥೋಪಯುಕ್ತ ವ್ಯಾಕರಣಾದೀನಾಂಚ ಸಂಗ್ರಹ ಆ ಕಥೆ ಮಾಡಲಿಕ್ಕೆ ಏನೇನು ಬೇಕು ವ್ಯಾಕರಣಾದಿಗಳು ಅವೆಲ್ಲ ಗೊತ್ತಿರಬೇಕು ಯಾಕೆ ಆದಿಶಬ್ದದಿಂದ ತರ್ಕಶಾಸ್ತ್ರ ಇತ್ಯಾದಿ ಮೀಮಾಂಸ ಇವೆಲ್ಲ ಗೊತ್ತಿರಬೇಕು ತದಜ್ಞತ್ವೇ ಅಪಸಿದ್ಧಾಂತಾದಿ ಉದ್ಭಾವನೆ ನಿರ್ಣಯೋನ ಸ್ಯಾತ್ ಅದು ಗೊತ್ತಿಲ್ಲದೆ ಹೋಗಿಬಿಟ್ರೆ ವಾದಿ ಪ್ರತಿವಾದಿಗಳಲ್ಲಿ ಒಬ್ಬನ ಅಪಸಿದ್ಧಾಂತ ಅಂತ ಹೇಳಿದಾಗ ಸಾಮಾನ್ಯವಾಗಿ ಒಪ್ಪೋದಿಲ್ಲ ಸಾಧ್ಯ ಸರಿಯಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಜಜ್ಮೆಂಟ್ ಕೊಡಬೇಕಾದ ದೇವರೀಗ ದೇರ್ಫೋರ್ ಎರಡು ಸಿದ್ಧಾಂತನೂ ಗೊತ್ತಿರಬೇಕು ಅವ್ರಿಗೆ ವಾದಿ ಪ್ರತಿವಾದಿಗಳು ವಾದ ಕೂತ ಕಾಲಕ್ಕೆ ವಾದಿ ಸಿದ್ಧಾಂತನೂ ಜಡ್ಜಿಗೆ ಗೊತ್ತಿರಬೇಕು ಪ್ರತಿವಾದಿ ಸಿದ್ಧಾಂತ ಜಡ್ಜಿಗೆ ಗೊತ್ತಿರಬೇಕು ಅಂಥವನಾಗಬೇಕು ಅಂತ ಹೇಳೋದಕ್ಕೆ ಸರ್ವವಿದ್ಯಾ ವಿಶಾರದ ಅಂತ ಕರೆದಿದ್ದಾರೆ ವೈಶಾರದ್ಯ ಗ್ರಹಣೇನ ಚ ಪರೋಕ್ತ ಗ್ರಹಣ ಅವಧಾರಣ ಅನುವಾದ ಇತ್ಯಾದಿ ಕೊಟ್ಟಾಪಿ ಸಂಗೃಹ್ಯತೆ ಇಲ್ಲಿ ಸರ್ವವಿದ್ಯಾ ವಿಶಾರದ ಅನ್ನೋ ಪದದೊಳಗೆ ವೈಶಾರದ್ಯ ಗ್ರಹಣೇನ ವೈಶಾರದ್ಯ ಅಂದ್ರೇನು ಬಹಳ ಜ್ಞಾನ ವಿಶೇಷವಾದ ಪಾಂಡಿತ್ಯ ಇರಬೇಕು ಅಂತೇಳಿ ಏನರ್ಥ ಅಂದರೆ ಪರೋಕ್ತ ಗ್ರಹಣ ಅವಧಾರಣ ಅನುವಾದಾದಿ ಪಟು ಸಾಪಿ ಸಂಗೃಹ್ಯತೆ ವಾದಿ ಎಷ್ಟು ಶಾರ್ಪ್ ಇರಬೇಕು ಅಂತ ಕೇಳಿದರೆ ಇವ ಜಡ್ಜು ಅವ್ರು ಏನು ಹೇಳ್ತಾರೆ ಗ್ರಾಸ್ ಮಾಡ್ತಾ ಇರಬೇಕು ಬರ್ತಾ ಇತ್ತಲ್ಲ ಅನುಕ್ತಿ ಅಂತಾನೆ ಅವ್ನು ಅಲ್ಲ ಅಂತ ತಕ್ಷಣ ಹೌದಲ್ಲಿ ಹೇಳಬೇಕು ಅಟೆಂಟಿವ್ ಆಗಿರಬೇಕು ಅಂಪೈರ್ ಎಲ್ಲ ನೋಡ್ತಾ ಕೂತಿದ್ರೆ ಗತಿ ಏನಾಗಬೇಕು ಕರೆಕ್ಟಾಗಿ ನೋಡ್ತಿರ್ಬೇಕು ಅಷ್ಟು ನೋಡ್ತಿದ್ರು ತಪ್ಪಾಗಿರೋ ಚಾನ್ಸ್ ಇರ್ತಿರ್ತಾ ಅದರಿಂದ ಅಷ್ಟು ಅಲರ್ಟ್ ಆಗಿರಬೇಕು ಅದಕ್ಕೆ ಹೇಳ್ತಾರೆ ಪರೋಕ್ತ ಗ್ರಹಣ ಇಬ್ಬರು ಹೇಳ್ತಕ್ಕಂಥ ಅರ್ಥ ಮಾಡ್ಕೋಬೇಕು ಅವನು ಅವಧಾರಣ ಅರ್ಥ ಮಾಡಿಕೊಂಡು ಗಣಿತ ಮನಸ್ಸಿನ ನಿಲ್ಲಿಸ್ಕೋಬೇಕು ಅನುವಾದ ಅವನು ಹೀಗೆ ಹೇಳಿದ್ದಾನೆ ಹೀಗೆ ಹೇಳ್ತಿ ಹೇಳು ಅವನೇನು ಹಾಗೆ ಹೇಳಿಲ್ಲ ಅಂತ ನೋಡು ಅವನು ಹೇಳಿದ್ದು ಹೀಗೆ ಈ ರೀತಿ ಹೇಳಿದ್ದಾನೆ ಅವನು ಎಷ್ಟು ಹೌದು ಹೇಳಿದ್ ಸರಿಯಾಗಿ ಹೇಳಿದ್ದೀರಿ ಅಂತ ಹೇಳು ಈಗ ಉತ್ತರ ಕೊಡು ಅಂತ ಕೇಳ್ತಾರೆ ಅಷ್ಟೆಲ್ಲ ಜ್ಞಾನ ಇರಬೇಕು ಅವ್ರಿಗೆ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಅನುವಾದ ಮಾಡೋ ಕೆಪಾಸಿಟಿ ಇರಬೇಕು ಉದಾಹರಣೆ ಕನ್ನಡದಲ್ಲಿ ಇಂಗ್ಲೀಷ್ ಬಂದು ಜಡ್ ಕೂತಿದ್ದಾನೆ ಕನ್ನಡದಲ್ಲಿ ವಾಕ್ಯ ಅರ್ಥ ಮಾಡ್ತಿದ್ದಾರೆ ಪಾಪ ಅವನೇನು ಗೊತ್ತಾಗೋದಿಲ್ಲ ಅವನು ಏನು ತೀರ್ಮಾನ ನೋಡಿ ಯಾರು ಜಾಸ್ತಿ ಕೂಗ್ತಾರೋ ಗೆದ್ದಾಗೆ ಅಂದ ಹೆಸರು ಏನು ಮಾಡಬೇಕಾಗ ಅದ್ರ ಮೇಲೆ ಹೇಳಕ್ಕೆ ಬರೋದಿಲ್ಲ ಅವನು ತೀರ್ಮಾನ ಎರಡು ವಿಷಯದಲ್ಲಿ ಗೊತ್ತಿರಬೇಕು ಅವ್ರು ಕೂಗೋನು ತಪ್ಪೇ ಹೇಳ್ತಿರ್ಬೋದು ಸುಮ್ಮನೆ ಕೂತನ ಕರೆಕ್ಟ್ ಹೇಳಿರ್ಬೋದು ನಲ್ಲಿ ಹೇಳೋದು ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಆದ್ದರಿಂದ ಅದು ವಿಶಾರದ ಅಂದರೆ ಏನರ್ಥ ಈಗ ವಿಶೇಷವಾದ ಪಾಂಡಿತ್ಯದ ಏನಂತ ಕರೀತಾರೆ ವಿಶಾರದರು ಅಂತ ಹೇಳಿದರು ಇವರ ಪರೀಕ್ಷೆ ರಾಷ್ಟ್ರಭಾಷಾ ವಿಶಾರದ ಪರೀಕ್ಷೆ ಹೆಸರಿಟ್ಟಿದಾರಲ್ಲ ಆ ರೀತಿ ಅನ್ಯಥಾ ಸರ್ವ ವಿದ್ಯಾಜ್ಞಾನ ವೈಯರ್ಥ್ಯಾಪತ್ತೇಹೇ ಇಲ್ಲವರು ಸರ್ವವಿದ್ಯಾ ಬೇಕು ಅಂತ ಹೇಳ್ತಿರಲಿಲ್ಲ ತದೇವ ಜ್ಞಾನತೋ ಅಜ್ಞಾನತೋ ವಾದಿ ಪ್ರತಿವಾದಿನೋ ವೈಷಮ್ಯಂ ಅನಾಚರಂತಹ ಯಥಾವಸ್ತು ವಕ್ತಾರ ಪ್ರಾಸ್ತಿಕ ಇತಿ ವಿಜ್ಞೇಯ ತದೇವಂ ಇಷ್ಟು ಹೇಳಿದ್ರಿಂದ ಜ್ಞಾನತೋ ಅಜ್ಞಾನತೋ ವಾದಿ ಪ್ರತಿವಾದಿನೋ ವೈಷಮ್ಯಂ ಅನಾಚರಂತಹ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಏನಂತ ಜ್ಞಾನ ಜ್ಞಾನತಃ ಅಜ್ಞಾನತಃ ಅಂತ ಹೇಳಿ ನೋಯಿಂಗ್ಲಿ ಆರ್ ಅನ್ವಯಿಂಗ್ಲಿ ಇಬ್ಬರಲ್ಲಿ ಯಾರಿಗೂ ಅನ್ಯಾಯ ಮಾಡಬಾರ್ದು ಪ್ರತ್ಯ ಪ್ರಾಸ್ತಿಕ ಏನಾಗಿರ್ಬೇಕು ಈಗ ಯಾರಿಗೂ ಅನ್ಯಾಯ ಮಾಡದಂತೆ ಕೂತಿರ್ಬೇಕು ವೈಷಮ್ಯಂ ಅನಾಚರಂತಹ ಯಥಾವಸ್ತು ವಕ್ತಾರ ಪ್ರಾಸ್ತಿಕ ಇತಿ ವಿಜ್ಞೇಯ ಯಥಾವಸ್ತು ಅಂದ್ರೇನು ಯಥಾರ್ಥಂ ಪ್ರಮಾಣ ವಿಷಯ ಹಿಡ್ಕೊಂಡು ಮಾತಾಡಬೇಕೆ ಹೊರತು ಸಬ್ಜೆಕ್ಟಿವ್ ಅಪ್ರೋಚ್ ಇರಬಾರ್ದು ಅವ್ರನ್ನ ಪ್ರಾಸ್ತಿಕರು ಅಂತ ಕರೀತಾರೆ ಯಾರೋ ಬರ್ತಾರೆ ನಮ್ಮ ಸರಿ ನಿಮ್ಮ ಸರಿ ಅಂತ ಕೇಳಿದ ತಕ್ಷಣ ಏನು ಹೇಳ್ತೀವಿ ಫಸ್ಟು ನೀನು ಹೇಳ್ತೀರಿ ಹೇಳಿ ಅಂತ ಕೇಳ್ತಾ ನೀನೇನು ಹೇಳ್ತೀಯಪ್ಪ ಹೇಳಿದ ಅವ್ನು ಕೂಲೇ ಶುರು ಮಾಡಿದೆ ನೀನೇ ಹೇಳ್ತೀವಿ ಫಸ್ಟ್ ಹೇಳು ಇಬ್ಬರದ್ದು ಕೇಳಿದ ಆಮೇಲೆ ತೀರ್ಮಾನ ಕೊಡಬೇಕು
ಇಬ್ಬರು ಪಕ್ಷವನ್ನು ಕೇಳಿದ ತೀರ್ಮಾನ ಕೊಡೋಕೆ ಬರೋದಿಲ್ಲ. ಆದ್ರಿಂದಾಗಿನೇ ಇಬ್ಬರು ಪಕ್ಷವನ್ನು ಅರ್ಥ ಮಾಡಿಕೊಡಬೇಕು, ಅದೆಲ್ಲ ಮಾಡೋದಕ್ಕೋಸ್ಕರ ಪ್ರಾಸ್ತಿಕರು ಹೀಗಿರಬೇಕು. ಸಾಮಾನ್ಯ ಜಗಳ ತೀರ್ಮಾನ ಮಾಡಲಿಕ್ಕೆ ಸಾಮಾನ್ಯರು ಕೂಡ ಯಾರು ಹತ್ರ ಹೋಗ್ತಾರೆ? ಹೋಗಬೇಕಾದ್ರೆ ಯಾರು ಗೊತ್ತಿರಬೇಕು, ನಿಷ್ಪಕ್ಷಪಾತಿಗಳು ಅಂತ ಯಾರ ಬಗ್ಗೆ ನಂಬಿಕೆ ಇರುತ್ತೆ ಅವ್ರ ಬಗ್ಗೆ ಮಾತ್ರ ಹೋಗ್ತಾರೆ, ಬೇರೆಯವ್ರ ಹತ್ರ ಹೋಗೋದಿಲ್ಲ. ದೇ ಕಿಯಂತಹ ಇತ್ಯಪೇಕ್ಷಾಯ ಮಾಹ, ಅಲ್ಲೇ ಗಲಾಟೆ ಬಂತು. ಇಬ್ಬರು ನಂದು ಅಂತ ಅವರು ನಾಭಾಗರಾಜ ಬಂದ, ಆ ಅಂಗೀರಸ ಮುನಿಗಳು ಯಜ್ಞ ಮಾಡ್ತಿದ್ರು, ಎರಡು ಶ್ಲೋಕ ಹೇಳಿದ್ದಕ್ಕೆ ಮಂತ್ರ ಹೇಳಿದ್ದಕ್ಕೆ ಖುಷಿಯಾಯಿತು. ತಗೋ ಅಂತ ಹೇಳಿ ರುದ್ರದೇವರು ಬಂದ್ರಾಗ, ನಂದಲ್ಲ ನಂದು ಅಂತವ್ರು ನಂದು ಅಂತಿವ್ರು. ಅವ ಏನು ಹೇಳಿದ್ರ, ನಿಮ್ಮಪ್ಪನ ಕೇಳು ಅಂತ ಹೇಳಿದ್ರು. ನಿಮ್ಮಪ್ಪನ ಕೇಳು ಅಂತ ಹೇಳಿದ್ರು. ನಿಮ್ಮಪ್ಪನ ನನಗೆ ವಿಶ್ವಾಸ ಇದೆ, ನಿನಗೊತ್ತು ವಿಶ್ವಾಸ ಇದ್ದೇ ಇದೆ ನಿಮ್ಮಪ್ಪ ಅಂತ ಅವ್ರನ್ನ ಕೇಳು ಅಂತ ಹೇಳಿದ್ರು. ಇವ್ರದೇ ಅಂತ ಹೇಳಿದ್ರು ಸರಿ ಹೋಯ್ತಾ ಇದೆಲ್ಲ ಅಂದರೆ ನಿಷ್ಪಕ್ಷ ಮಾತ್ರ ತನ್ನ ಮಗನ ಕಡೆ ಹೇಳಿಲ್ಲ ಅವರು. ಯಾರ ಕಡೆ ಹೇಳಿದ್ರು? ಇವ್ರ ಕಡೆ ಹೇಳಿದ್ರು. ಅದೇ ಪ್ರಹ್ಲಾದನ ಕಥೆ ಹೇಳ್ತಾರೆ, ಉದ್ಯೋಗ ಪ್ರಹ್ಲಾದನ ಹೇಳ್ತಾರೆ, ಇದು ಹೇಳ್ತಾರೆ, ಇದರ ಹೇಳ್ತಾರೆ. ಯಾರೋ ಒಬ್ಬರು ಇಬ್ಬರು ಇದ್ದಾರೆ, ಒಬ್ಬ ಹೆಂಗಸಿ ಮದುವೆ ಆಗಬೇಕಾಗಿತ್ತು ಸ್ವಯಂವರ, ಒಬ್ಬ ಬ್ರಾಹ್ಮಣ ಒಬ್ಬ ಕ್ಷತ್ರಿಯ ಇಬ್ಬರು ಬಂದರಲ್ಲಿ. ಒಬ್ಬ ಬ್ರಾಹ್ಮಣ ಸುಧನ್ವ ಅಂತ ಹೆಸರು, ಇದು ಜೈಮಿನಿ ಭಾರತ ಸುಧನ್ವ ಅಲ್ಲ, ಇನ್ನೊಬ್ಬ ಬ್ರಾಹ್ಮಣ ಅಲ್ಲ ಜೈಮಿನಿ ಭಾರತ ಸುಧನ್ವ, ಕ್ಷತ್ರಿಯ ಅಲ್ಲ. ಅದು ಬೇರೆ ಸುಳ್ಳು ಕಥೆ ಬೇರೆ, ಅದು ಸತ್ಯ ಕಥೆ ಅಲ್ಲ, ಬರೀ ಕಥೆ ಅಷ್ಟೇ. ಸುಧನ್ವ ಬ್ರಾಹ್ಮಣ ಬಂದ, ಇನ್ನೊಬ್ಬ ವಿಭ್ರೋಚನ ಬಂದ, ಪ್ರಹ್ಲಾದನ ಏನಾಗಬೇಕಾದಕ್ಕೆ ಮೊಮ್ಮಗ, ಇಬ್ಬರು ಬಂದರು. ಅಲ್ಲಿ ಗಲಾಟೆ ಶುರುವಾಯಿತು, ಅಲ್ಲಿ ಆಸನ ಏರ್ಪಾಟು ಮಾಡಿದರು. ಇವನು ಮೇಲೆ ಕೂತ ಹೋಗಿ ಬ್ರಾಹ್ಮಣ, ಇವನು ನಾನೇ ಅಲ್ಲಿ ಕೊಡಬೇಕು ಅಂತ ಇವನು ಗಲಾಟೆ ಮಾಡಿದ. ಅವಾಗ ವಾದವಿವಾದ ಪ್ರಶ್ನೆ ಬೇರೆ, ಬ್ರಾಹ್ಮಣ ಕೊಡಬೇಕಾದ ಆಸನ ಇದು, ಕ್ಷತ್ರಿಯ ಕೂಡ ಆಸನ ಇದು, ತವನಂದ ದೊಡ್ಡ ಗಲಾಟೆ ಶುರುವಾಯಿತು. ನನ್ನ ಸರಿ ಅಂತೇಳಿ. ಆವಾಗ ಬ್ರಾಹ್ಮಣ ಏನು ಮಾಡಿ, ನಿಮ್ಮಪ್ಪನ ಕೇಳೋಣ, ನಿಮ್ಮ ತಾತನ ಕೇಳೋಣ ಹೋಗೋಣ ಅಂತೇಳಿ. ಪ್ರಹ್ಲಾದ ಹತ್ರ ಹೋದ್ರು ಇಬ್ರು ಕೂಡ. ಹೋಗ್ಬೇಕಾದ್ರೆ ಬೆಟ್ಟಿಗೆ ಸಾಕೊಂಡ್ರೆ ಏನಂತ, ಯಾರು ತಪ್ಪು ಅವ್ರು ಸಾಯ್ಬೇಕು ಅಂತ. ಸಣ್ಣ ಪುಟ್ಟದಲ್ಲ ಸತ್ಯ ಹೋಗೋದು ಅವ್ರು. ಪ್ರಹ್ಲಾದ ಏನು ಮಾಡಿದ್ದಂತೆ ಫಸ್ಟ್ ಆತ, ಎಷ್ಟು ಪ್ರಹ್ಲಾದನ ಕಥೆ ಹೇಳ್ತಾರೆ ಭಾಗವತ ಪ್ರಹ್ಲಾದನ ಪೂರಕ ಇದೆ ಕತೆ, ಅಲ್ಲಿ ಸಪ್ತಸ್ಕಂದಲ್ಲಿ ಬರೋದಿಲ್ಲ, ಇಲ್ಲಿ ಹೇಳ್ತಾರೆ. ಆಗ ಹೇಳ್ತಾನೆ, ನೀವು ಹೇಳಿದ್ದು ಕರೆಕ್ಟ್ ಆಚಾರ್ಯ ಹೇಳ್ತೀವಿ, ನೀವು ಹೇಳಿದ್ದೆ ಕರೆಕ್ಟು, ನನ್ನ ಮೊಮ್ಮಗ ತಪ್ಪು ಮಾಡಿದ್ದಾನೆ ಅಂತ ಖುಷಿ ಆಗುತ್ತೆ. ಪ್ರಹ್ಲಾದ ಭಾರಿ ಖುಷಿ ಆಯ್ತು, ಏನು ಬೇಕು ಅಂದರೆ ನನ್ನ ಮೊಮ್ಮಗನ ಪ್ರಾಣದಾನ ಮಾಡಿರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಅವ್ನ ಪ್ರೀತಿ ಇದೆ, ಉಳಿಸ್ಬೋದು ಅವ್ರು ಸತ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ, ಸತ್ಯ ಅಂತ ಒಪ್ಕೊಂಡ ಮೇಲೆ ಪನಿಷ್ಮೆಂಟ್ ಬೇರೆ ವಿಚಾರಣೆ ಹೊರತು ಅವನು ತಪ್ಪನ್ನೇ ಹೇಳಬಾರ್ದು. ಪ್ರಹ್ಲಾದ ತೋರಿಸ್ಕೊಡ್ತಾನೆ, ನಿಮ್ಮವ್ರಿಗೆ ನ್ಯಾಯ ಬೇಕು ಅಂತಿದ್ರೆ ಆದರೆ ಬೇರೆ ರೀತಿಯಲ್ಲಿ ಕೇಳಬೇಕೆ ಹೊರತು ವಿಷಯ ಬದಲಾಯಿಸ್ಬಾರ್ದು. ಇದು ಪ್ರಹ್ಲಾದ ವಿದುರ ಹೇಳೋ ಮಾತಿದ್ರು. ನೋಡು, ನೀನು ಏನು ಮಾಡ್ತಿದ್ದೀಗ, ನಿಮ್ಮ ಇಬ್ಬರು ಇವರೇನೆ, ಪಾಂಡವರಿದ್ದಾರೆ ಕೌರವರಿದ್ದಾರೆ, ಅವ್ರು ನ್ಯಾಯ ಕೇಳ್ತಿದ್ದಾರೆ, ಹೇಳಕ್ಕೆ ಬರೋದಿಲ್ಲ ಅಲ್ಲ ನಿನಗೆ ಅಂತೇಳಿ ದುಷ್ಟಾಂತ ಕೊಟ್ಟು ಹೇಳ್ತಾರೆ. ಪ್ರಹ್ಲಾದ ತನ್ನ ಮೊಮ್ಮಗನಿಗೆ ನ್ಯಾಯ ಸಲ್ಲಿಸಿದ ಮತ್ತು ಆ ಬ್ರಾಹ್ಮಣ ನ್ಯಾಯ ಸಲ್ಲಿಸಿದ, ನೀನೇನು ಸಲ್ಲಿಸಿದ್ದೀ ಈಗ? ಅದಕ್ಕೆ ಆಗ ದುರ್ತಾಷ್ಟು ಭಾರಿ ಸಂಕಟ ಆಗಬೇಕು. ಅದೆಲ್ಲ ದುಷ್ಟಾಂತ ಯಾತಕ್ಕೆ ಹೇಳಿದ್ದು ಅಂದರೆ ರಾಗದ್ವೇಷ ವಿಹಿತರಾಗಿರ್ಬೇಕು. ಪ್ರಹ್ಲಾದನ ಬಗ್ಗೆ ಬ್ರಾಹ್ಮಣಿಗೆ ವಿಶ್ವಾಸ ಇತ್ತು ಅಂದರೆ ನರಸಿಂಹದೇವರು ಕಂಡ ಪುಣ್ಯಾತ್ಮ ಸುಳ್ಳ್ಯಾಕೆ ಹೇಳ್ತಾನೆ, ಈ ಭಾವನೆ ಇರಬೇಕು. ಆ ವಿಶ್ವಾಸ ಗಳಿಸಿ ನರಸಿಂಹದೇವ್ರ ಕಣ್ಮೇಲೆ ನನ್ನ ಯಾರು ನನ್ನ ಮಾತು ಯಾರು ಕೇಳ್ತಾರೆ ಇರ್ಬಾರ್ದು. ನರಸಿಂಹದೇವ್ರ ಕಣ್ಮೇಲೆ ನನ್ನ ಯಾರು ಮಾತು ಯಾರು ಕೇಳ್ತಾರೆ, ಎಲ್ಲರೂ ಕೇಳಬೇಕು. ಏನು ಹೇಳಿದ್ರು ಒಪ್ಬೇಕು, ಅದಿಲ್ಲ ಕೆಲವು ಜವಾಬ್ದಾರಿ ಬಂದ್ಬಿಡುತ್ತೆ. ಕೆಲವು ವಿಷಯ ಸಾಧನೆ ಮಾಡಿದ ಮೇಲೆ ಆ ವರ್ಷ ಉಳಿಸ್ಕೋಬೇಕಾಗಿ ಪ್ರಹ್ಲಾದ ಉಳಿಸ್ಕೊಂಡಿದ್ದ ಅದು ದೊಡ್ಡಸ್ತಿಗೆ. ಅಂಥ ಅಧ್ಯಕ್ಷರ ಪ್ರಾಸ್ತಿಕರು ಇರಬೇಕು ಹೊರತು ಬೇರೆಯವರು ಇರಬಾರ್ದು. ತೇಜ ಕಿಯಂತಹ ಇತ್ಯಪೇಕ್ಷಾಯಾಮ ವಿಷಮಾಯಿ, ಎಷ್ಟರ ಇರಬೇಕು ಅಂತೇಳಿ ವಿಷಮ ವಿಷಮ ಸಂಖ್ಯಾಕಾಹ ಯಥೋಕ್ತಂ, ಅದು ಕೊಟೇಶನ್ ಕೊಡ್ತಾರೆ. ರಾಗದ್ವೇಷ ವಿಧಿರ್ಮುಕ್ತಾಹ ಸಪ್ತ ಪಂಚತ್ರಯೋಪಿವ, ವಿಷಮರು ಅಂತ ಹೇಳಿದರೆ 88-90 ಆ ಥರ ಹೋಗ್ಬಿಡಬಾರ್ದು. ಮತ್ತೆ ವಿತಿನ್ ಲಿಮಿಟ್ಸ್ ಇರಬೇಕು, ಎಷ್ಟಿರ್ಬೋದು? ಸಪ್ತ ಪಂಚ ತ್ರಯ, 7 ಇಲ್ಲ 5 ಇಲ್ಲ 3 ಇರಬೇಕು. ಅವರು ತೀರ ಜಾಸ್ತಿ ಆದರೂ ಕೂಡ ಕಷ್ಟ, ಜಡ್ಜೆದ್ರು ಕೂಡಿಸೋದೇ ಕಷ್ಟ, ಆ ರೀತಿ ಆಗಿಬಿಡುತ್ತೆ. ಒಬ್ಬರು ಮತ್ತವನು ಬರೋದಿಲ್ಲ, ಆಗಿಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಲಿಮಿಟಲ್ಲಿ ಇರಬೇಕು, ಏನೋ ಅದನ್ನೇ ಶುರುವಾಗಬಾರ್ದು. ಮತ್ತೆ ಅದೇ ಅವ್ರು ಸೇರೋದು ಬಂದಿದ್ದೆ ಆಗಬಾರ್ದು. ನಾಳೆ ನೋಡಿ ನಾಳೆ ಒಬ್ಬರು ಲೀವ್, ಮತ್ತೆ ಇನ್ನೊಂದು ಲೀವ್ ಆಗಿಬಿಟ್ರೆ ಕೊನೆಗೆ ತೀರ್ಮಾನ ಆಗೋದೆ ಅವಾಗ. ಅದಕ್ಕೊಂದು ಆದಷ್ಟು ಕೂಡ ಒಂದು ಲಿಮಿಟಲ್ಲಿ ಇರಬೇಕು. ಯತ್ರೋಪವಿಷ್ಟಾ ಸಭ್ಯಾ ಸ್ಯುಹ ಸಾಯಜ್ಞ ಸದೃಶಿ ಸಭಾ, ಇದು ಟೀಕಾರಾಯರು ಕೋಟ್ ಮಾಡಿದ ಬೇರೆ ಗ್ರಂಥದ್ದು, ಎಲ್ಲಿಂದ ಗೊತ್ತಾಗೋದಿಲ್ಲ, ಅಲ್ಲಿಂದ ಕೋಟ್ ಮಾಡಿದ ಟೀಕಾರಾಯ. ಇದು ಹೊಸ ವಿಷಯಗಳು. ಆಚಾರ್ಯರು ಕೋಟ್ ಮಾಡಿದ ಜೊತೆಗೆ ಅದು ಪೂರ್ವಕವಾದ ಕೆಲವು ವಾಕ್ಯಗಳನ್ನು ಕೋಟ್ ಮಾಡಬೇಕಾದ್ರೆ ಆಚಾರ್ಯರು ತೋರಿಸಿರ್ತಾರೆ, ಶಿಷ್ಯರು ಬರ್ಕೊಂಡಿರ್ತಾರೆ, ಕೋಟ್ ಮಾಡಿ. ರಾಗದ್ವೇಷ ವಿನಿರ್ಮುಕ್ತಾಹ ಫಸ್ಟ್, ಸಪ್ತ ಪಂಚ ತ್ರಯ ಅಪಿ ವಾ, 7, 5 ಅಥವಾ 3. ಯತ್ರೋಪವಿಷ್ಟಾಹ, ಯಾವ ಸಭೆಯಲ್ಲಿ ಈ ರೀತಿ ಪ್ರಾಸ್ತಿಕರು ಕೂತಿರ್ತಾರಲ್ಲ, ಆ ಸಭೆನೇನಂತ ಕರಿಬೇಕು ಅಂತ, ಯಜ್ಞ ಸದೃಶ ಯಜ್ಞ ಅಂತ ಕರಿಬೇಕಂತ, ಅಂತ ಜ್ಞಾನಿಗಳು ಕೂತಿರ್ತಕ್ಕಂಥ ಸಭೆನ ಯಜ್ಞ ಅಂತ ಕರಿಬೇಕು. ಅದು ನಿಜವಾದ ಸಭೆ, ಇಲ್ಲಿ ಹೋದ್ರೆ ಇಲ್ಲ, ಅದಿಟ್ಕೊಂಡೆ ದ್ರೌಪದಿ ದೇವಿ ಕೇಳೋದು, ಇದು ಸಭನ ಅಂತ ಕೇಳೋದು, ಸಭೆನ ಇದು ಒಂದು. ನಸಾ ಸಭಾ ಯತ್ರ ನ ಸಂತಿ ವೃದ್ಧಾಹ, ದೊಡ್ಡವರಿಲ್ಲದ ಸಭೆ ಸಭೆನೇ ಅಲ್ಲ ಅಂತ ಹೇಳ್ಬಿಡ್ತಾ. ದೊಡ್ಡವರು ಸಭೆ ಎಷ್ಟು ಜನ ಕೂತಿದ್ದಾರೆ ಭೀಷ್ಮ ದ್ರೋಣಾದಿಗಳು ಅಂತ ಕೇಳಿದರೆ ಉತ್ತರ ಕೊಡ್ತಾರೆ, ನತೇ ವೃದ್ಧಾಹ ಏ ನವದಂತೀಹ ಧರ್ಮ, ಯಾರು ಕೂತಿರ್ತಾರೆ ಧರ್ಮ ಹೇಳಿದ್ರೆ ವೃದ್ಧರಲ್ಲ ಅವರೆಲ್ಲ ಕೂಡ. ವೃದ್ಧರಿಲ್ಲದ ಹೋದರೆ ಸಭೆಯಲ್ಲ, ಧರ್ಮ ಹೇಳಿದ್ರೆ ವೃದ್ಧರಲ್ಲ ಅವರು. ಮತ್ತೆ ಧರ್ಮಕ್ರಷಣ ಏನು ಅಂತ ಕೇಳಿದರೆ ನತದ್ಧರ್ಮಂ ಯತ್ ಸತ್ಯೇನ ಹೀನಂ, ಯಾವ ಧರ್ಮದಲ್ಲಿ ಯಥಾರ್ಥತೆ ಇಲ್ಲ ಅದು ಧರ್ಮ ಆಗೋದಿಲ್ಲ. ಆದ್ದರಿಂದ ಸಭೆ ಸಭೆಯಲ್ಲ ಅಂತ ಬೈತಾರೆ, ಅಸತ್ ಸಭಾ ಅಂತ ಕರೆದಿದ್ದ.
ಇದು ಸತ್ಸಭಾವಗ್ರಹ ಆಗಿರಬೇಕು ಅಂದ್ರೆ ಇಂಥವ್ರು ಇರಬೇಕು. ವಿಶ್ವತ್ವಾನ ದೊಡ್ಡವರೇನೆ, ರಾಗದ್ವೇಷ ಬಿಟ್ಟಿಲ್ಲ ಅವರಿಗೆ, ಅದು ಇನ್ನೂ ದುರ್ಯೋಧನ ಈಡಾಗಿಬಿಟ್ಟಿದ್ದಾರೆ, ಆದ್ದರಿಂದ ಮಹತ್ವ ಬರಲಿಲ್ಲ ಅದಕ್ಕೆ. ಪರಸ್ಪರ ವಿರೋಧೇ ಸತಿ ವಿಷಭ ಸಂಖ್ಯಾಕತ್ವೇಹಿ ತೇಷಾಮೇವ ಪರಸ್ಪರ ವಿರೋಧೇ ಸತಿ ಬಹೂನಾಂ ಸಂವಾದೇನ ನಿರ್ಣಯ ಸ್ಯಾತ್. ವಿಷಭ ಸಂಖ್ಯೆಯಲ್ಲಿದ್ದಾಗ ಅವರವರಲ್ಲಿ ವಿರೋಧ ಬಂದರೆ ಆಗೇನು ಮಾಡಬಹುದು, ಬಹೂನಾಂ ಸಂವಾದೇನ ಮೆಜಾರಿಟಿ ಇಲ್ಲ ತಗೋಬೇಕು, ಮೆಜಾರಿಟಿ ಇಲ್ಲ ತಗೊಳ್ಳೋದು ಅವಾಗ, ಯಾವಾಗ ಜಾಡ್ರ ಮಧ್ಯೆ ಮೆಜಾರಿಟಿ ತಗೋಬೇಕೇ ಹೊರತು ಜಡ್ರಲ್ಲಿ ಮೆಜಾರಿಟಿ ತಗೊಳಕ್ಕೆ ಹೋಗ್ಬಾರ್ದು. ಇವತ್ತು ನಮ್ಮ ಪ್ರಜಾಪ್ರಭುತ್ವ ಓಟ್ ಹೇಗಿರುತ್ತೆ ಅಂತ ಕೇಳಿದರೆ ಅವ್ರು ಕಣ್ಣು ಕೂಡ ಎಚ್ಚರದಿಲ್ಲ, ಇವಳು ಎಲ್ಲಿ ಒತ್ತೀವಿ ಗೊತ್ತಿರೋದು, ಅವ್ರಿಗೆ ಒತ್ತಿಬಿಟ್ಟು ಹೇಗಾಗಬೇಕು, ಕ್ಯಾಂಡಿಡೇಟ್ಸ್ ಪರಿಚಯ ಇರಬೇಕು, ಅವ್ರ ಕ್ವಾಲಿಫಿಕೇಷನ್ ಗೊತ್ತಿರಬೇಕು, ಅವ್ರ ಪರಿಚಯ ಇರಬೇಕು, ತೀರ್ಮಾನ ಮಾಡೋ ಸಾಮರ್ಥ್ಯ ಇರಬೇಕು, ಇವ್ರಿಗೇನು ಇರೋದಿಲ್ಲ. ಅಂಥ ಮೆಜಾರಿಟಿಯಿಂದ ಉಪಯೋಗ ಬರೋದಿಲ್ಲ. ಮೆಜಾರಿಟಿ ಯಾವಾಗ ಹೋಲ್ಸ್ಕೊಂಡು ಅಂದರೆ ಜ್ಞಾನ ಇದ್ದವರ ಮೆಜಾರಿಟಿ ಇರಬೇಕು, ಜಡ್ಜಸ್ಸಲ್ಲಿ ಮೆಜಾರಿಟಿ ನೋಡಬೇಕೇ ಹೊರತು ಸಭಾಸದ ಕೂತವ್ರು ನೀವು ಹೇಳಿ ಅಂತ ಹೇಳಿಬಿಟ್ರೆ ಎಲ್ಲ ಕೈ ಎತ್ತಿಬಿಡ್ತಾರೆ, ಆಗಬೇಕಾದ್ರೆ. ಆದರೆ ಜಡ್ಜಸ್ ಕೂತಿರೋದ ವಿಷಯ ಪರಿಜ್ಞಾನ ಇದೆ ಅವರಿಗೆ, ಪರಿಜ್ಞಾನ ಇದ್ದವರಲ್ಲಿ ವಿರೋಧ ಬಂದಾಗ ಮೆಜಾರಿಟಿ ಕೌಂಟ್ ಆಗುತ್ತೆ ಹೊರತು ಸುಮ್ಮನೆ ಮೆಜಾರಿಟಿ ಕೌಂಟ್ ಮಾಡಬಾರ್ದು. ದ್ವೈಧೇ ಬಹೂನಾಂ ವಚನಂ ಕೊಟೇಶನ್, ದ್ವೈಧೇ ಬಹೂನಾಂ ವಚನಂ. ದ್ವೈಧ ಅಂದ್ರೇನು, ವಿರೋಧ ಬಂದಾಗ ಬಹೂನಾಂ ವಚನಂ ಗ್ರಾಹ್ಯಂ, ಮೆಜಾರಿಟಿನ ಕೇಳಬೇಕು ಅಂತ. ವಿರೋಧ ಬಂದಾಗ ಕಾಲಕ್ಕೆ ಮೆಜಾರಿಟಿನ ಕೇಳಬೇಕಾದ ನಿಯಮ ಇದು. ನಾನು ಏವಂ ಚೇತ್ ಏಕೈವ ತ್ಯತಿ ತನುಜ್ಞಾನಂ ಕಥಂ, ಹಾಗಿದ್ದರೆ ಒಬ್ಬರೇ ಅಂತ ಯಾಕೆ ಹೇಳ್ತೀರಿ ನೀವು, ವಿವಾದ ಬರೋ ಸಂಭವ ಇರುತ್ತಾದ್ದರಿಂದ ಒಂದೊಂದು ಹೇಳಲೇಬೇಡಿ, ಮೂರು ಐದು ಹಾಗೆಲ್ಲ ಹೇಳ್ಬೋದು ಅಂತ ಕೇಳಿದರೆ ಹೇಳ್ತಾರೆ, ಇಲ್ಲ ಸಂವಾದ ಅಭಾವೇನ ತತ್ಕೃತ ಕಥಾ ನಿರ್ಣಯ ಅನಾಶ್ವಾಸಾದಿತ್ಯತಾಹ. ಒಬ್ಬರೇ ಇದ್ದು ಬಿಟ್ಟರೆ ಅದು ನಂಬಿಕೆ ಬರೋದಿಲ್ಲ, ಆದ್ದರಿಂದ ಒಬ್ಬರು ಕೇಸ್ ತೆಗೆದು ಬಿಡಿ ಕೇಸು ಅಂತ ಕೇಳಿದರೆ, ಇಲ್ಲ ಒಬ್ಬರು ಕೇಸ್ ಆಗಬಹುದು. ಅಶೇಷ ಸಂಶಯ ಚೇತ್ತ ನಿಸ್ಸಂಶಯ ಉದಾರಧೀಹಿ ಏಕಶ್ಚೇತ್ ಪ್ರಾಸ್ತಿಕೋ ಜ್ಞೇಯ ಸರ್ವದೋಷ ವಿವರ್ಜಿತ. ಇಂಥವ್ರು ಸಿಕ್ಕರೆ ಒಬ್ಬರೇ ಆಗ್ಬೋದು ಅಂತ ಈ ಕ್ವಾಲಿಫಿಕೇಶನ್ ಇರ್ತದೆ. ಮೇಲೆ ಹೇಳಿದರೆ ಸರ್ವವಿದ್ಯಾಲಯ ಹೇಳಿಬಿಟ್ರು, ಇನ್ನೂ ಕೆಲವರಿದ್ದಾರೆ. ಅಶೇಷ ಸಂಶಯ ಚೇತ್ತ, ಎಲ್ಲ ಸಂಶಯವನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಅವರಿಗಿದೆ. ನಿಸ್ಸಂಶಯ, ತಮಗೇನೇನು ಸಂಶಯ ಇಲ್ಲ. ಉದಾರಧೀಹಿ, ಉತ್ಕೃಷ್ಟವಾದ ಬುದ್ಧಿವಂತರಾದರೆ ಸರ್ವದೋಷ ವಿವರ್ಜಿತ, ಒಂದು ದೋಷನೂ ಇರಬಾರ್ದು. ಅಂಥವ್ರು ಎಷ್ಟೇ ಇದ್ರೆ ಸಾಕು, ಒಬ್ಬರೇ ಇದ್ರೆ ಸಾಕು. ಇವರೆಲ್ಲ ಯಾರಾಗಬೇಕಂಥವ್ರು, ದೇವರಾಗಬೇಕಷ್ಟೇ. ಸೊ ವೇದವ್ಯಾಸದೇವರು ಒಬ್ಬರೇ. ಅದು ಸರ್ವದೋಷ ವಿವರ್ಜಿತ, ನಾರಾಯಣ ಗುಣ ಸರ್ವೈ ಹೃದಯಂ ಸರ್ವದೋಷ ವಿವರ್ಜಿತ. ಆದ್ದರಿಂದ ವೇದವ್ಯಾಸದೇವರು ಅಶೇಷ ಸಂಶಯ ಚೇತ್ತ ವೇದವ್ಯಾಸದೇವರು. ಇದು ಎಲ್ಲಿ ಬಂತು, ರಾಜಸೂಯಾಗದೊಳಗೆ ಸಭೆ ನಡೀತು. ಆ ಸಭೆಯಲ್ಲಿ ಏನು ಮಾಡಿದರು, ತತ್ವ ನಿರ್ಣಯ ಕಥಾಬುಭುವಿರೇ ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾಬುಭುವಿರೇ. ರಾಜಸೂಯಾಗದ ದೊಡ್ಡ ಒಂದು ಹೈಲೈಟಿಂಗ್ ಪಾಯಿಂಟ್ ಯಾವುದು ಅಂತ ಕೇಳಿದರೆ, ವಿದ್ವತ್ ಸಭೆಗಳೆಲ್ಲ ನಡೆದು ಅಲ್ಲಿ ಪ್ರಾಸ್ತಿಕರು ಯಾರಾಗಿದ್ದರು ಅಂತ ಕೇಳಿದರೆ, ತತ್ರ ಪರಿಪೂರ್ಣ ಜಗ್ಗರೋ ವ್ಯಾಸ ಏವ ಭಗವಾನ್ ಬಭೂವ. ವೇದವ್ಯಾಸ ಒಬ್ಬರೇ ಪ್ರಾಸ್ತಿಕರು, ಸರ್ವಜ್ಞರು ಹೇಳಿದ್ರೆ ಯಾರ ತಲೆ ಎತ್ತಾಗಿಲ್ಲ, ಅವರೊಬ್ಬರೇ ಪ್ರಾಸ್ತಿಕರಾಗಿದ್ದರು. ಇದು ಪ್ರಾಕ್ಟಿಕಲಿ ನಡೆದಿದೆ ಅಂತ ಪ್ರಸಂಗ ಅವತ್ತಾನೆ. ಹೈಲಿ ಕೇಪಬಲ್ ಆದವರಾದರೆ ಒಬ್ಬರೇ ಎದುರು ಆಗುತ್ತೆ. ಇಲ್ಲಿ ಸಿಂಗಲ್ ಮ್ಯಾನ್ ಬೆಂಚ್ ಅಂತ ಇರೋದಿಲ್ಲ, ಈಗ ಒಬ್ಬೇ ಜಡ್ಜು ಇರ್ತಾರೆ, ಕೆಲಸತ್ ಮೂರಾಕ್ತರೂ ಇರ್ತಾರೆ. ಒಬ್ಬರ ಬಗ್ಗೆ ಬಟ್ ಅದು ಒಪ್ಪಲೇಬೇಕು. ಒಬ್ಬ ಇವರೇ ಇವರೇ ಪ್ರಶ್ನೆ ಮಾಡಿದ್ರು ಒಬ್ಬರಿದ್ರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ ನಡೀತಾ ಇದೆ. ಇವತ್ತು ಕೂಡ ಸಿಂಗಲ್ ಮ್ಯಾನ್ ಕಮಿಷನ್ಗಳಿವೆ ಎಷ್ಟೋ ಕಡೆಗೆ, ಗೊತ್ತಾಯ್ತಾ. ಸಿಂಗಲ್ ಮ್ಯಾನ್ ಕಮಿಷನ್ ಇರೋದ್ರಿಂದ ಒಬ್ಬರ ಬಗ್ಗೆ ಕಾಂಪಿಟೆನ್ಸ್ ಇರಬೇಕು ಅವ್ರಿಗೆ ಅಷ್ಟೇ. ಕಾಂಪಿಟೆನ್ಸ್ ಇದ್ದರೆ ಒಬ್ಬರೇ ಎದುರು ಆಗಬಹುದು. ಅಶೇಷ ಸಂಶಯ ಚೇತ್ತ ನಿಸ್ಸಂಶಯ, ಅಲ್ಲಿ ಏನೇ ಸಂಶಯ ಬಂದರೂ ಕೂಡ ಅವರವರ ಜಗಳ ಇಲ್ಲ, ತೀರ್ಮಾನ ಮಾಡಿಬಿಡ್ತಾರೋ, ಈ ಸಂಶಯಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಸಂಶಯ ಇರಬಾರ್ದು. ಉದಾರಧೀಹಿ, ಭಾರಿ ಬುದ್ಧಿವಂತರಾಗಿರಬೇಕು. ಸರ್ವದೋ ಪರಮಾತ್ಮ ವೇದವ್ಯಾಸದೇವರು ಬರೀ ಉದಾರಧೀ ಅಲ್ಲ, ಧಿಯೋ ಯೋನ ಪ್ರಚೋದಯ, ಎಲ್ಲರ ಮುಂದಿನ ಪ್ರೇರೇಪಣೆ ಮಾಡೋರಾದ್ರಿಂದಾಗಿನೇ ಅವರಿಗೆ ಸಮ ಯಾರಿದ್ದಾರೆ, ಅವರೇ ಅಧ್ಯಕ್ಷರು, ಅವರೇ ಮುಖ್ಯವಾಗಿ ಪ್ರಾಸ್ತಿಕರು. ಉದಾರಧೀ ಏಕಶ್ಚೇತ್ ಪ್ರಾಸ್ತಿಕೋ ಜ್ಞೇಯ ಸರ್ವದೋಷ ವಿವರ್ಜಿತ. ಅಂಥವ್ರು ಒಬ್ಬರೇ ಆಗಿದ್ದರೂ ಪರವಾಗಿಲ್ಲ, ಪ್ರಾಸ್ತಿಕ ಇಬ್ಬರಿರಬಹುದು. ಅತ್ರ ಆದ್ಯನ ವಿಶೇಷಣೇನ ಭಗ್ನ ಪ್ರತಿಯೋಧನಾದೋ ಸಾಮರ್ಥ್ಯಾತಿಶಯೋ ದರ್ಶಿತ. ಈ ರೀತಿ ಹೇಳಿದ್ರಿಂದ ಎಷ್ಟು ಕೆಪಾಸಿಟಿ ಇರಬೇಕು ಅಂದರೆ ಎಲ್ಲ ಯಾವ ರೀತಿ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು, ಯಾವ ರೀತಿ ಬೇಕು ಕಂಟ್ರೋಲ್ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಒಬ್ಬ ಮೇಷ್ಟ್ ಇದ್ದಾನೆ ಪಾಪ, ಹುಡುಗರು ಗಲಾಟೆ ಮಾಡ್ತಾರೆ, ಪೊಲೀಸಿಗೆ ಫೋನ್ ಮಾಡ್ತಾರೆ, ಒಂದು ನಿಂತ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರೆ. ಆ ಮೇಷ್ಟ್ ಅವನೇ ಪೊಲೀಸು, ಗೊತ್ತಾಯ್ತು, ಹೋಗ್ತೀಯ ಒದ್ದಾಗಲ್ಲ ಅಂತ ಕೇಳ್ತಾರೆ. ಅವಾಗ ಪಜಿತಿ ಆಗುತ್ತೆ, ಒಳ್ಳೆ ಸ್ಟ್ರಾಂಗ್ ಬಿಲ್ಟ್ ಬಾಡಿ ಇರ್ತದೆ, ಹುಡುಗರು ಗಲಾಟೆ ಮಾಡೋದಿಲ್ಲ ಆಗ. ಯಾಕೆ ಮಾತು ಕೇಳಿದವ್ರು ಎದ್ದು ಯಾರಾವತ್ತು ಎತ್ತಿ ಹೋಗಿಬಿಡ್ತಾರೆ ಅಂತ ಗೊತ್ತಾಗಿಬಿಟ್ರೆ ಯಾವ ಪೊಲೀಸರು ಕರೆಸಬೇಕಾಗೋದಿಲ್ಲ. ಆಲ್ರೌಂಡ್ ಗ್ರೇಟ್ನೆಸ್ ವೇದವ್ಯಾಸರು ಅಂಥವ್ರು, ಯಾರು ಅವ್ರ ಮಾತನ್ನು ಯಾರೂ ತೆಗೆದುಹಾಕೋ ಸಾಧ್ಯತೆ ಇರಲಿಲ್ಲ. ಅದರಿಂದಾಗೇ ಅವರೊಬ್ಬರೇ ಇದ್ರೆ ಸಾಕಾಗ್ತದೆ. ಇದು ಅಲ್ಲಿ ಜನ ಎಂತಸರಿ ಸೇರಿದ್ರು ಗೊತ್ತಾ ಸಭೆಯೊಳಗೆ, ಪಾರ್ಟಿಸಿಪೆಂಟ್ಸು ಬ್ರಹ್ಮಾದಿ ದೇವತೆಗಳಿಂದ ದುರ್ಯೋಧನವರೆಗೆ ಸೇರಿಕೊಂಡಿದ್ದಾರೆ. ಆ ಸಭೆ ಕಂಟ್ರೋಲ್ ಮಾಡೋಕೆ ಯಾರಾಗಿರ್ಬೇಕು ಅವರೀಗ, ಸಾಕ್ಷಾತ್ ನಾರಾಯಣ. ಅಚ್ಚೇ ತತ್ರ ಸರ್ವ ಜಗದೇಕ ಸಂಗಮೇ, ಅವು ಲಿಮಿಟ್ ಆಗಿಲ್ಲ, ಈ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಅವೆಲ್ಲ ಅಲ್ಲ, ಅದು ಯೂನಿವರ್ಸಲ್ ಲೆವೆಲ್ ಸಭಾ ಅದು.
ಗೊತ್ತಾಯ್ತಾ? ಏ ಅಂಥ ಸಭೆ ನಡೆದಿದ್ದು ಅದೊಂದೇ ಸತ್ತು. ಅಂಥ ಸಭೆಗಳು ಅವರು ಕೂತಿದ್ದಾರೆ ಅಂದಮೇಲೆ ಅವ್ರ ಮಾತನ್ನು ಎಲ್ಲರೂ ಕೇಳ್ತಾರೆ ಅಂದಮೇಲೆ ಏನಾಗಿರ್ಬೇಕು? ಅವರು ಸಾಕ್ಷಾತ್ ನಾರಾಯಣ ವ್ಯಾಸಸ್ತು ಕಶ್ಚಂದ ಋಷಿ ಅಂತ ಹೇಳೋರು ಇದ್ದಾರಲ್ಲ, ಯಾರೋ ಋಷಿಯಾಗಿದ್ದರೆ ಇಷ್ಟು ಮಾತು ಬರ್ತಿತ್ತು ಅವರಿಗೆ, ಸಾಧ್ಯನೇ ಇಲ್ಲ. ಯಾವರು ಅವರು ಇಲ್ಲಾರು, ಎಲ್ಲರೂ ಭಾಳ ಜನ ಇದ್ದಾರೆ ಆಧುನಿಕರಂತೂ ಹಾಗೆ ತಿಳ್ಕೊಟ್ರು. ಆಧುನಿಕ ಕವಿ ಕಾವ್ಯಕ್ಕೆ ಬೇರೆ ಇರಲ್ಲ, ಅದೇ ಪರಿಜ್ಞಾನದಲ್ಲೇ ಇಲ್ಲ. ಯಾರೋ ದೊಡ್ಡ ಕವಿ ಅಂತ ತಿಳ್ಕೊಂಡವ್ರು ಕೆಲವರು, ಋಷಿ ಅಂತ ತಿಳ್ಕೊಂಡವ್ರು ಕೆಲವರು ಅಷ್ಟೇ ಹೊರತು ದೇವರೊಂದು ಎಷ್ಟು ಜನ ಗೊತ್ತಿತ್ತು. ಆಚಾರ್ಯ ಹೇಳಿದ ಮೇಲೆ ಅಷ್ಟೇ ಗೊತ್ತಾಗಿದೆ. ಚತುರ್ಥಂ ದ್ವಿತೀಯನ ವಿಶೇಷಣೇನ ಸಿದ್ಧಾಂತದ್ವಯ ರಹಸ್ಯ ವೇದಿತ್ವಾದಿ ಅತಿಶಯ ಅತಿಶಯ. ಸಿದ್ಧಾಂತ ರಹಸ್ಯ, ಸಿದ್ಧಾಂತ ಗೊತ್ತಿರಬೇಕು ಅಷ್ಟೇ ಇಲ್ಲ, ಸಿದ್ಧಾಂತ ಇಂಟ್ರಿಗೇಷನ್ಸ್ ಎಲ್ಲ ಗೊತ್ತಿರಬೇಕು. ಸೂಕ್ಷ್ಮ ವಿಚಾರಗಳು ವಾದಿಪ್ರಿಗಳು ಎಷ್ಟು ಆಶ್ಚರ್ಯ ಪಡಬೇಕು ಅಂದರೆ ನಮ್ಮಂತ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಅನ್ಕೋಬೇಕು. ಗೊತ್ತಾಯ್ತಾ? ಜಯತೀರ್ಥರ ಬಗ್ಗೆ ಮಾತು ಬರೀತಾರೆ ಜಯತೀರ್ಥ ಸುಧಾದಲ್ಲಿ, ಈಗೆಲ್ಲ ಹೇಳ್ತೀವಿ ಅವ್ರು ಹೀಗೆ ಹೇಳ್ತೀವಿ ಬರೀತಾರಲ್ಲ, ಎಷ್ಟು ಕರೆಕ್ಟಾಗಿ ಬರೀತಾರೆ ಅಂದರೆ ಪ್ರತಿವಾದಿಗಳು ತಲೆ ಹಾಕ್ಬೇಕು, ಹೌದು ನಮ್ಮ ಮತ ಭಾರಿ ಕರೆಕ್ಟಾಗಿ ಬರೆದಿದ್ದೀರಿ ಅಂತೇಳಿ ಆಮೇಲೆ ಅದು ಹೊಡೆದಾಕ್ತಾರೆ, ಇದು ತಪ್ಪು ಎಲ್ಲಿದೆ ತೋರಿಸ್ತಾರೆ. ಅವ್ರ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಕೂಡ ಏನು ಮಾಡಿಲ್ಲ, ನಾವು ಹೇಳೇ ಇಲ್ಲ ಜಯತೀರ್ಥರ ಹೇಳಿದ್ದಾರೆ ಅಂತ ಒಬ್ಬರು ಹೇಳಿಲ್ಲ. ಇನ್ಫ್ಯಾಕ್ಟ್ ಬೇರೆ ಮತ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಮತ ಗ್ರಂಥ ಓದೋದಕ್ಕಿಂತ ಯಾವ್ದು ಓದೋದು ಆಸೆ? ಜಯತೀರ್ಥ ಸುಧಾ ಓದ್ಬಿಟ್ರೆ ಸಾಕು, ಬೇರೆಯವ್ರ ಮತನೂ ಅರ್ಥ ಆಗ್ತದೆ, ನಮ್ಮ ಮತನೂ ಅರ್ಥ ಆಗ್ತದೆ. ಬೇರೆಯವ್ರ ಮತ ಅವ್ರ ಬಾಯಲ್ಲಿ ಹೋದ್ರೆ ಅಷ್ಟು ಸರಿಯಾಗಿ ಅರ್ಥ ಆಗೋದಿಲ್ಲ, ಯಾವ ಸರಿ ಹೇಳೋಕ್ಕೂ ಬರೋಲ್ಲ ಅಂತ ಅರ್ಥ ಅವ್ರಿಗೆ. ತಮ್ಮ ಹತ್ರ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಅವರಿಗೆ, ಟೀಕರ್ ಕ್ಲೀನಾಗಿ ಹೇಳ್ತಾರೆ ಈಗ ಹೇಳ್ತಾರೆ ಅಂತೆ. ಇಂಥ ಜ್ಞಾನ ಜಯತೀರ್ಥರ ಮಹತ್ವ ಗೊತ್ತಾದ್ರೆ ಇನ್ನು ವೇದವ್ಯಾಸರ ಮಹತ್ವ ಹೇಳಬೇಕಾ? ಅಶ್ರೇಷ್ಠರು ತೃತೀಯನ ಪರೋಕ್ತ ಗ್ರಹಣಾದಿ ಪಾಠವಾತಿಶಯ. ಪರೋಕ್ತ ಗ್ರಹಣಕ್ಕೆ ಪಾಠವಾಗಿರ್ಬೇಕು. ಅವನೇನೋ ಹೇಳಿದ ಹಾಗಲ್ಲ ನೋಡು, ಅವನ ಅಭಿಪ್ರಾಯ ಹೀಗೆ ಅಂತ ಹೇಳ್ತಾನೆ, ಅವನ ಅಭಿಪ್ರಾಯ ಹಾಗಲ್ಲ ಇವನ ಅಭಿಪ್ರಾಯ ಹೀಗೆ, ಅವಾಗ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಪ್ರತಿವಾದಿ ಹೇಳಿದ್ದನ್ನು, ಗಲಾಟೆ ಮಾಡ್ಕೋದು ಇಲ್ಲ ಇಲ್ಲ, ಅವ್ರು ಹೇಳಿದ ಈ ಅರ್ಥದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಎಷ್ಟು ಜ್ಞಾನ ಇರಬೇಕು ಅವ್ರಿಗೆ. ಚತುರ್ಥೇನ ರಾಗಾಧೀನಾಂ ಅತಿಶಯ ಅಶೇಷತೋ ಅಭಾವ. ಸರ್ವದೋಷ ವಿವರ್ಜಿತ ಅಂತ ಹೇಳಿದ್ರಿಂದ ಬರೀ ರಾಗದ್ವೇಷ ಅಲ್ಲ, ಯಾವ ದೋಷಗಳು ಇಲ್ಲ. ತತಶ್ಚ ಪ್ರಾಸ್ತಿಕ ಲಕ್ಷಣಾತಿಶಯ ಸಂಪತ್ಯ ನಿಶಂಕಂ ಉಭಾಭ್ಯಾಂ ನಿಶ್ಚಿತಶ್ಚೇತ್ ಏಕೋವ ಪ್ರಾಸ್ತಿಕೋ ಅಂಗೀಕಾರ್ಯ ಇವ ಇತ್ಯುಕ್ತಂ ಭವತಿ. ಈಗ ಇಬ್ಬರು ಪಕ್ಷದವರು ಕೂಡ ಇವರೊಬ್ಬರೇ ಇದ್ರೆ ಸಾಕು, ಇನ್ನೊಂದು ಕಂಡೀಷನ್, ಇಷ್ಟೆಲ್ಲ ಒಂದು ಕಂಡೀಷನ್ ಆಯಿತು. ಇಬ್ಬರು ಇರ್ತಾರೆ ವಾದಿಗಳು, ನಾವು ಒಬ್ಬನೇ ಸಾಕು ಅಂದ್ಬಿಡ್ತಾರೆ, ಅವಾಗ ಗ್ಯಾಲಟೇ ಇಲ್ಲ. ಇವ್ರು ಒಪ್ಕೊಂಡ ಮೇಲೆ ಅವರು ರಿಸಲ್ಟ್ ಒಪ್ಕೊಳ್ಬೇಕು, ಆಮೇಲೆ ಅವರು ಜಡ್ಜ್ಮೆಂಟನ್ನು ಒಪ್ಕೊಳ್ಳಬೇಕಾಗಿತ್ತು. ಹೌದಲ್ಲ, ಇವರೊಬ್ಬರು ಹೇಳಿದ್ರೆ ನಮಗೆ ಸಾಕು ಅಥವಾ ಇವರು ಸಾಲದು ಮೂರು ಜನ ಇರಬೇಕು ಅಂತ ಅವ್ರು ಡಿಸೈಡ್ ಮಾಡಿಕೊಂಡ್ರೆ ಅವಾಗ ಸಮಸ್ಯೆ ಇಲ್ಲ. ಒಂದು ಕಾಂಪಿಟೆನ್ಸು ಇವರದೇ ಕಾಂಪಿಟೆನ್ಸ್ ಆ ಥರ ಇದೆ, ಇನ್ನೊಬ್ಬರು ಅಕ್ಸೆಪ್ಟಬಿಲಿಟಿ ಇದೆ. ಇಬ್ಬರು ಮಾತ್ರ ನಾವಿಬ್ಬರು ಕೇಳ್ತೇವೆ ಅಂತ ಹೇಳಿದಾಗ ಏನೂ ಮಾಡಾಗಿಲ್ಲ, ಆಗಲೂ ಒಪ್ಪುವುದು. ಇವ ಇತ್ಯುಕ್ತಂ ಭವತಿ ವಿಶೇಷ ವಿಶೇಷಣಾಂತರವಾಹ ಏಕೋ ವಾ. ಹಿಂದಿನ ಕಾಲ ಹಳ್ಳಿಗಳಲ್ಲೆಲ್ಲ ಅದಕ್ಕೆ ಪಂಚಾಯತಿ ಅಂತ ಮಾಡಿಬಿಡ್ತಿದ್ರು, ಪಂಚ ಐದು ಜನ ಇದ್ಬಿಟ್ರೆ ಸರಿ. ಅವರು ಐದು ಜನದಲ್ಲಿ ಹೇಗಿರ್ತಿದ್ರು ಗೊತ್ತಾ? ಎಲ್ಲ ಕಮ್ಯುನಿಟಿಯವರು ಇರಬೇಕು, ಸೀನಿಯರ್ ಎಲ್ಲರೂ ರೆಪ್ರೆಸೆಂಟೇಷನ್ ಇರಬೇಕು. ನಮ್ಮ ಸರ್ಕಾರಕ್ಕಿಂತ ಮೊದಲೇ ಮಾಡಿದ ವ್ಯವಸ್ಥೆ ಅದು. ಅಲ್ಲಿ ಪಂಚ ಎಲೆಕ್ಷನ್ ಏನು ಇರ್ತಿದ್ದಿಲ್ಲ, ಜೀವನ ಪೂರ್ತಿ ಅವರೇ ಇರ್ತಿದ್ರು. ಒಬ್ರು ಹೋದಾಗ ಇನ್ನೊಬ್ರು ಅಂತ ಈಕ್ವಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ರೆ ಹೊರತು ಪ್ರತಿಸರ್ತಿ ಎಲೆಕ್ಷನ್ನು ಪ್ರತಿಸರ್ತಿ ಇದೆಲ್ಲ ಮಾಡ್ತಿರ್ಲಿಲ್ಲ. ಅದು ಅಂಥ ವ್ಯವಸ್ಥೆ ಇದ್ದಿದ್ದರಾಗಿ ಪಂಚಾಯತಿ ಕಾನ್ಸೆಪ್ಟ್ ಬಂದಿದ್ದೇ ನಮ್ಮ ಶಾಸ್ತ್ರೀಯ ಆಧಾರದ ಮೇಲೆ. ಭೀಮಸೇನ ದೇವರು ಪ್ರತಿ ಊರಿಗೂ ಐದು ಜನ ಬ್ರಾಹ್ಮಣ ಇರ್ತಿದ್ರು, ಐದು ಜನ ಪ್ರತಿ ಊರಿಗೂ ಐದು ಜನ ಬ್ರಾಹ್ಮಣ ವಿದ್ವಾಂಸರು, ಅವರೆಲ್ಲ ಪಾಠ ಪ್ರವಚನ ಮಾಡ್ಕೊಂಡಿರ್ಬೇಕು. ಇನ್ಸ್ಪೆಕ್ಷನ್ ಇನ್ನೊಬ್ಬ ಆಚಾರ ಹೋಗ್ಬೇಕು. ಹಾಗಾಗಿ ಎಷ್ಟು ಬೇರೆ ಆಚಾರ್ಯ ಬರೀತಾರೆ ಈ ರೀತಿ ಮಾಡಿದ್ದಕ್ಕೆ ಎಲ್ಲ ಕಡೆ ಏನಾಗಿತ್ತಂತೆ, ತತ್ವಶಾಸ್ತ್ರ ಪೂರ್ತಿ ಪ್ರಸಾರದಲ್ಲಿ ಐದು ಜನ ಇನ್ಸ್ಪೆಕ್ಷನ್ನು ಎಲ್ಲರ ಮೇಲೆ ತಮ್ಮ ಕಂಟ್ರೋಲ್. ಆ ರೀತಿ ಜ್ಞಾನಕಾರ್ಯ ಮಾಡಬೇಕು ಅಂತಿದ್ರೆ ವ್ಯವಸ್ಥೆ ಮಾಡಿ, ಸುಮ್ಮನೆ ಜ್ಞಾನಕಾರಿ ಆಗಿಲ್ಲ ಅದು ಏನರ್ಥ? ವ್ಯವಸ್ಥೆ ಮಾಡಿ ಆಗಿಲ್ಲ ಅಂದರೆ ಅವಾಗ ಅರ್ಥ ಇರ್ತದೆ. ಅದೆಲ್ಲ ತಿಳಿಸ್ತಾರೆ. ಚೇತ್ ಏಕೋ ವಾ ಪ್ರಾಸ್ತಿಕ ಅಂಗೀಕಾರ್ಯ ಇತ್ಯುಕ್ತಂ ಭವತಿ. ವಿಶೇಷಣಾಂತರ ವಾಹ ಏಕೋ ವಾ ಬಹವೋ ವಾಸ್ಯು ವಿಷ್ಣು ಭಕ್ತಿ ಪರಾಸದಾ. ಏಕೋ ವಾ ಬಹವೋ ವಾಸ್ಯು, ಒಟ್ಟು ತೀರ್ಮಾನ ಏನು ಅಂದರೆ ಒಬ್ಬನೇ ಬೇಕಾದ್ರೆ ಇರ್ಬೋದು, ಹೆಚ್ಚು ಜನ ಬೇಕಾದ್ರೆ ಇರಬಹುದು, ಅವೆಲ್ಲರ ಒಂದು ದೊಡ್ಡ ಕ್ವಾಲಿಫಿಕೇಶನ್ ಹೊಂದಿದೆ ವಿಷ್ಣು ಭಕ್ತಿ ಪರ. ಅವರೆಲ್ಲ ಏನಾಗಿರಬೇಕು? ವಿಷ್ಣು ಭಕ್ತಿ ಪರರಾಗಬೇಕು. ಇಲ್ಲದ ಹೋದರೆ ಅದು ಎಂಥ ಗುಣ ಇದ್ದರೂ ಪ್ರಯೋಗ ಇಲ್ಲ, ಉಪಯೋಗ ಇಲ್ಲ. ರಾಗಾದಿ ರಾಹಿತ್ಯವತ್ ವಿಷ್ಣು ಭಕ್ತೇ ಪ್ರಾಸ್ತಿಕತ್ವ ಉಪಯೋಗಂ ಪಶ್ಯಾಮಹ ನಾ ಇತ್ಯತಃ. ನಮಗೆ ಆಶ್ಚರ್ಯ ಆಯ್ತು ಇದ್ದಕ್ಕಿದ್ದಾಗಿ, ವಿಷ್ಣು ಭಕ್ತಿ ಆಗ್ತಂದ್ರೆ ಇದ್ದಕ್ಕಿದ್ದಾಗಿ ನೀವೀಗ ವಾದಕತೆಗೆ ಏನು ಬೇಕು ನಿಮಗೆ? ಜ್ಞಾನ ಬೇಕು ಅಂದ್ರೆ ಒಪ್ಪೋಣ, ಪಕ್ಷಪಾತ ಇರಬಾರ್ದು ಒಪ್ಪೋಣ. ವಿಷ್ಣು ಭಕ್ತಿ ಯಾತಕ್ಕೆ ಬೇಕು ಅಂತ ಕೇಳಿದರೆ ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ವೆರಿ ಇಂಪಾರ್ಟೆಂಟ್. ಎಲ್ಲ ಸದ್ಗುಣಗಳು ಕೌಂಟ್ ಆಗೋದು ಯಾವಾಗ ಅಂತ ಕೇಳಿದರೆ ವಿಷ್ಣು ಭಕ್ತಿ ಇದ್ರೆ. ಇಲ್ಲದವ್ರು ಎಲ್ಲ ಗುಣಗಳಿಗೆ ಏನದು? ಸೊನ್ನೆ. ದೊಡ್ಡ ಸೀನಿಯರ್ ಮೋಸ್ಟ್ ಆಫೀಸರ್ ಕರಪ್ಟ್, ಕತೆ ಮುಗಿತು. ಹೌದಾನೆ? ಒಬ್ಬ ಅಟೆಂಡರ್ ಆನೆಸ್ಟ್, ಎಷ್ಟು ಮಹತ್ವ ಇದೆ. ಆನೆಸ್ಟ್ ಅಟೆಂಡರ್ ಇದ್ದಾನೆ, ಕರಪ್ಟ್ ಆಫೀಸರ್ ಇದ್ದಾರೆ. ಗೌರವ ಯಾರಿಗೀಗ? ಆನೆಸ್ಟ್ ಅಟೆಂಡರಿಗೆ. ಅದೇ ರೀತಿನೇ ವಿಷ್ಣು ಭಕ್ತಿ ಒಂದು ಇಲ್ಲದೆ ಹೋಗ್ಬಿಟ್ರೆ ಎಲ್ಲ ಗುಣಗಳು ಸೊನ್ನೆ ಇದ್ದಾಗ, ವಿಷ್ಣು ಭಕ್ತಿ ಒಂದಿದ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಎಲ್ಲ ಗುಣಗಳು ಪ್ಲಸ್ ಪಾಯಿಂಟ್. ಇವತ್ತು ಪೇಟ್ರಿಯಾಟಿಸಮ್ ಅಂತ ಹೇಳ್ತಾರೆ, ಒತ್ತಿ ಹೇಳ್ತಾರೆ, ಓ ಇದೆ ಪೇಟ್ರಿಯಾಟ್ ಅಂತ ಕರೀತಾರೆ. ಪೇಟ್ರಿಯಾಟಿಸಮ್ ಹೇಗೆ ನಮಗೆ ಸಿಟಿಜನ್ಶಿಪ್ ಬೇಕೋ, ವಿಷ್ಣು ಭಕ್ತಿ ಎಂಬುದು ಹಾಗೆ ಸ್ಪಿರಿಚುವಲ್ ಸಿಟಿಜನ್ಶಿಪ್ ಬೇಕು. ಸ್ಪಿರಿಚುಯಲಿ ಗ್ರೇಟ್ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ನು ವಿಷ್ಣು ಭಕ್ತಿ. ರಾಗಾದಿ ರಾಹಿತ್ಯವತ್ ವಿಷ್ಣು ಭಕ್ತೇ ಪ್ರಾಸ್ತಿಕತ್ವ ಉಪಯೋಗಂ ತಪಶ್ಯಾಮ ಇತ್ಯತಃ ಇದ್ದೇ ಇದೆ. ವಿಷ್ಣು ಭಕ್ತಿರಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ವಿಷ್ಣು ಭಕ್ತಿ ಎಂಬುದು ಎಲ್ಲ ಸದ್ಗುಣಗಳು ಕಲಶಪ್ರಾಯವಾದ ಸದ್ಗುಣ, ಅದಿಲ್ಲದವರು ಏನೂ ಪ್ರಯೋಜನ ಇರೋದಿಲ್ಲ. ಹಿಶಬ್ದೋ ಹೇತೋ ಸಂತೋ ಗುಣ ಯಶಾಂ ಪುಂಸಾಂ ತೇ ಸದ್ಗುಣಾ ಸ್ವಲಕ್ಷಣ ಅವ್ಯಭಿಚಾರಿ ಲಕ್ಷಣ ಎಂದು ಕೂಡ ಶ್ಯೂರ್ ಟೆಸ್ಟ್ ಅಂತೆ. ವಿಷ್ಣು ಭಕ್ತಿ ಬರ್ತಿತ್ತು ಅಂದರೆ ಅವ್ರು ಯೋಗ್ಯ ಅಂತ ಹೇಳೋದಕ್ಕೇನೋ 100% ಶ್ಯೂರ್ ಟೆಸ್ಟ್. ಅಂದರೆ ಪಾಂಡಿತ್ಯಾದಿಗಳು ಇಲ್ಲದೇ ಇರಬಹುದು, ವಿಷ್ಣು ಭಕ್ತಿ ಇದೆ ಅವ್ರಿಗೆ ಭಾರಿ ಗೌರವ, ಆದರೆ ವಿಷ್ಣು ಭಕ್ತಿನೇ ಇಲ್ಲ, ಎಂಥ ಒಂದು ವಿದ್ವತ್ ಇದ್ರೆ ಅವ್ರಿಗೆ ಅರ್ಥ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಚಾರ್ಯರು ಮಾತ್ರ ಎಲ್ಲ ಕಡೆ ಉಪಯೋಗಿಸ್ತಿರ್ಬೇಕು. ಅದೊಂದು ಬಿಟ್ಟು ನಾವು ಯೋಚನೆ ಮಾಡಿದ್ರೆ ಅರ್ಥ ಬರೋದಿಲ್ಲ. ಏನ ಬೇಡ ಇಲ್ಲಿ ವಿಷ್ಣು ಭಕ್ತಿ, ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದು ನಾನೀಗ ಪೇಟ್ರಿಯಾಟಿಸಮ್ ಅಂತ ಕೊಟ್ಟಿದ್ದು, ಗೊತ್ತಾಯ್ತಾ? ವಿಷ್ಣು ಭಕ್ತಿ ಅಂದ್ರೆ ದೈವ ಭಕ್ತಿ ಅಂತ, ದೈವ ಭಕ್ತಿ ಒಪ್ಲೇಬೇಕಲ್ಲ ಬೇರೆ ಭಕ್ತಿ. ಉದಾಹರಣೆಗೆ ಈಗ ಕಳ್ಳರಿಗೂ ಏನಿರಬೇಕು? ರಾಜಭಕ್ತಿ ಇರಬೇಕು. ಅರ್ಥ ಆಯ್ತಾ? ಐ ಡೋಂಟ್ ಕೇರ್ ಫಾರ್ ದಿ ಗೌರ್ಮೆಂಟ್ ಅಂತ ಕಳ್ಳ ಹೇಳಾಗಿಲ್ಲ, ಗೊತ್ತಾನೆ? ಎಸ್ ಟಿ ಎಕ್ಸಿಗೆ ಆ್ಯಂಟಿ ಗೌರ್ಮೆಂಟ್ ಇರ್ತಾನ ಅವನು. ಬಟ್ ಏನು ಮಾಡಬೇಕು? ಅವನೀಗ ಶಿಕ್ಷೆ ಕೊಟ್ಟು ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆ ರೀತಿ ರಾಜ ಆದರೆ ರಾಜ, ಅವ್ರು ಕಳ್ಳರಿ ಬೇರೆ ರಾಜ, ಕಳ್ಳರಾದವರು ಬೇರೆ ರಾಜ ಅಂತಿರೋದಿಲ್ಲ. ಎಲ್ಲರೂ ಸೇರಿ ಒಬ್ಬ ರಾಜ ಹೇಗೋ, ಎಲ್ಲರಿಗೂ ಒಬ್ಬ ದೇವರಿರೋದ್ರಿಂದ ದೇವರಲ್ಲಿ ಒಪ್ಪಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಅಂಥವ್ರು ಮಾತ್ರ ಯಾವುದಕ್ಕೆ ಅಪಾಯಿಂಟ್ ಆಗ್ತಾರೆ? ಪ್ರಾಸ್ತಿಕರಾಗಲಿಕ್ಕೆ, ಪ್ರತಿವಾದಿ ಆಗ್ಲಿಕ್ಕೆ ಬೇಕಿಲ್ಲ. ಪ್ರತಿವಾದ ಇಲ್ಲದೇ ಇದ್ದಷ್ಟು ಒಳ್ಳೆಯದು, ಜೋರ ಹೊಡಿಬೋದು ಅವ್ರನ್ನ. ಆದ್ದರಿಂದ ವಾದಿ ಪ್ರತಿವಾದಿಗಳು ಹೇಳಿದ ಗುಣ ಅಲ್ಲ ಇದು. ಯಾರಿಗೆ ಹೇಳಿದ ಗುಣ ಇದು? ಪ್ರಾಸ್ತಿಕರಿಗೆ ಹೇಳಿದ ಗುಣ ಇದು. ಪ್ರಾಸ್ತಿಕರಿಗೆ ಕಮಿಟ್ಮೆಂಟ್ ಇದೆ, ಆ ವಿಷ್ಣು ಭಕ್ತಿ ಇರೋದ್ರಿಂದ ಅವ್ನು ಏನು ಮಾಡ್ತಾನೆ ಪ್ರಾಸ್ತಿಕ ಯಾವಾಗಲೂ ಕೂಡ ಅವ್ನಿಗೆ ಪಕ್ಷಪಾತ ಮಾಡೋದಿಲ್ಲ. ಅದು ವಿಷ್ಣು ಭಕ್ತಿ ವಿರೋಧ ಬರೋದಾದರೆ ಅದು ತೆಗೆದುಹಾಕ್ತದೆ. ಸರ್ಕಾರ ಏನು ಮಾಡುತ್ತೆ ಈಗ? ಅಯೋಗ್ಯರನ್ನ ಹೇಗಾರು ಕೊಲ್ಲಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಯುದ್ಧ ಮಾಡಿ ಕೊಲ್ಲಿ ಅಂತ ಹೇಳೋದಿಲ್ಲ, ಡೆಡ್ ಆರ್ ಅಲೈವ್ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಯಾತಕ್ಕೆ ದುಷ್ಟ ಅವರು, ಅದು ಇವರು ಯಾವ ರೀತಿ ಕೊಂದರು ಕೂಡ ಅದೇನಂತ ಕರೆಯೋದಿಲ್ಲ ಸರ್ಕಾರ, ಅದನ್ನು ಅವಾರ್ಡ್ ಕೊಡ್ತದೆ ಅವರಿಗೆ, ಕೊಡೋದಕ್ಕೆ ಶಿಕ್ಷೆ ಕೊಡೋದಿಲ್ಲ. ಯಾತಕ್ಕೆ ದುಷ್ಟ? ದುಷ್ಟರ ಸಿಸ್ಟಮೆಟಿಕ ಕೊಡ್ರಿ ಅಂತ ಹೇಳೋದಿಲ್ಲ, ಫೇಸ್ ಮಾಡಿ ಅಂತ ಹೇಳೋದಿಲ್ಲ, ನಿಮ್ಮ ಪ್ರಾಣ ಕಡ್ಕೊಳ್ಳಿ ಅಂತ ಹೇಳೋದಿಲ್ಲ, ಹೇಗಾದ್ರೆ ಮಾಡ್ಕೊಂಡ್ಕೊಡಿ ನಮಗೆ ಅಂತ ಹೇಳ್ತಾರೆ. ಆ ಸರ್ಕಾರದ ಪಾಲಿಸಿ ಹೇಗೋ ಇದು ಹಾಗೆ. ಜಡ್ಜಸ್ ಏನು ಮಾಡ್ತಾರೆ ಈಗ, ವಾದ ಪ್ರತಿವಾದಿಗಳಲ್ಲಿ ಯಾವುದೋ ಒಂದು ಪ್ರಸಂಗ ಬಂದು ವಾದಿ ಸ್ವಲ್ಪ ಬುದ್ಧಿ ಕಡಿಮೆ, ಪ್ರತಿವಾದಿ ಭಾರಿ ಬುದ್ಧಿವಂತ, ಏನೋ ಹೇಳ್ತಿದ್ದಾರೆ, ನೀವು ಸೋತು ಬಿಡ್ತಾರೆ. ಸೋಲ್ದಂತೆ ಮಾಡೋ ಕೆಪಾಸಿಟಿ ಇವರಿರ್ಬೇಕು, ಗೊತ್ತಾಯ್ತಿಲ್ಲ? ಸೋಲ್ದಂತೆ ಮಾಡಬೇಕು. ಪಕ್ಷಪಾತ ಅಲ್ಲ ಇದು, ಯಾವುದು ಇಂಟ್ರೆಸ್ಟ್ ಆಫ್ ಕಂಟ್ರಿ ಅಂತ ಹೇಳ್ತೀವಲ್ಲ, ಹಾಗೆ ಕಂಟ್ರಿ ಪ್ರಶ್ನೆ ಬಂದಾಗ ಏನು ಮಾಡ್ಬೇಕು? ನಾವಾಗ ದೇಶಕ್ಕಿಂತ ಯಾರೂ ದೊಡ್ಡವರಲ್ಲ, ನಮಗೆ ಗೊತ್ತಲ್ಲ. ಸೊ ದೇವರಿಗಿಂತ ಯಾರೂ ದೊಡ್ಡವರಲ್ಲ. ಆದ್ದರಿಂದಾಗಿನೇ ಪ್ರತಿವಾದಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಅವನ್ನ ಸೋಲ್ಸ ರೀತಿ ಅವರಿಗೆ ಹೆಲ್ಪ್ ಮಾಡಬೇಕು, ಹೊರತು ಇದು ಮಾಡಬಾರ್ದು, ಈ ಪಕ್ಷಪಾತ ಅಂತ ಕರಿಬಾರ್ದು. ಹೇಳಿದ್ದಾ? ಆ ದೃಷ್ಟಿಯಲ್ಲಿ ಹೇಳಿ ಏನಾಯ್ತು, ಏನು ರಾಗ ಇದೆ? ಅದು ಅದು ಗುಣ ಅದು. ಅದು ಪೇಟ್ರಿಯಾಟಿಸಮ್ ಕೂಡ ಏನದು? ಇಲ್ಲ ಇಲ್ಲ, ಅವ್ರು ಗೌರ್ಮೆಂಟ್ ಸರ್ವೆಂಟ್ ಅವರು, ಏನು ಮಾಡಾಗಿಲ್ಲ, ಗೊತ್ತಾಯ್ತು? ಪೇಟ್ರಿಯಾಟಿಸಮ್ ಇರುತ್ತಾ? ಜಡ್ಜಸ್ಗೆ ಇರ್ಬೇಕಲ್ಲ ಪೇಟ್ರಿಯಾಟಿಸಮ್. ಈಗ ಇವರು ಕ್ರಿಮಿನಲ್ಗಿರುತ್ತಾ? ಕ್ರಿಮಿನಲ್ ಪೇಟ್ರಿಯಾಟಿಸಮ್ ಇಲ್ಲ, ಇದ್ರ ಕ್ರಿಮಿನಲ್ ಆಗ್ತಿದ್ದಿಲ್ಲ. ಅವರು ಜಡ್ಜಸ್ಗಿದೆ, ಅವ್ರು ಕ್ವಶನ್ ಮಾಡ್ತಾನೆ, ಏನು ಆಗಿರ್ಬ ಪೇಟ್ರಿಯಾಟ್ ಆಗಿರ್ಬಾರ್ದು ಅಂತ ಹೇಳ್ತಾನೆ ಅವನೀಗ. ಆದರೆ ಒಪ್ಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅದು ವಿಷ್ಣು ಭಕ್ತಿ ಎಂಬುದು ಏನದು ನಮಗೆ ಇವತ್ತು ಯಾತಕ್ಕೆ ಅರ್ಥ ಆಗೋದಿಲ್ಲ ಅಂದರೆ, ದೇವರನ್ನೇ ಒಪ್ತಾ ಇರೋ ಜನಗಳ ಬಗ್ಗೆ ಅರ್ಥ ಆಗೋದಿಲ್ಲ, ಅದು ಅನ್ಯ ದೇವತೆಗಳವರು ಅರ್ಥ ಆಗೋದಿಲ್ಲ. ವಿಷ್ಣು ಭಕ್ತಿ ಎಂಬುದು ಕಲಿಯುಗದಲ್ಲಿ ಎಷ್ಟು ಕಡಿಮೆ ಏನೋ, ಬೇರೆ ಯುಗದಲ್ಲಿ ಏನಾಗಿರ್ತದೋ, ಪ್ರಧಾನವಾದ ಗುಣ. ಅದರ ತಕ್ಷಣ ಅದಕ್ಕೆ ಮಹತ್ವ ಬರ್ತದೆ, ಅದು ಒಪ್ಕೊಂಡು. ಪೇಟ್ರಿಯಾಟಿಸಮ್ ಯಾವ ಕಾಲಕ್ಕೂ ಒಪ್ಪುವ ಪದ ಆ ರೀತಿ ಇದ್ದಿದ್ದು. ದೇಶಭಕ್ತಿ ನಮಗೆ ಗುಣ ಆದರೆ ದೈವ ಭಕ್ತಿಯಾಗಿ ಗುಣ ಆಗೋದಿಲ್ಲ, ಅದಕ್ಕಿಂತ ದೊಡ್ಡ ಗುಣ. ಅದು ಒಪ್ಲೇಬೇಕಾಗಿತ್ತು, ಆದರೆ ಪಕ್ಷಪಾತ ಅಂತ ಕರೆಯೋದಿಲ್ಲ ಅವರು. ಅವನಿಗೆ ಹೋಗೋಗಿದ್ದಾಳೆ, ಯಾವ ಹಿಡಿದು ತಲೆ ಹೊಡೆದು ಕೊಲ್ತಿದ್ಲು. ಏ ಕೊಲೆ ಅಂತ ಕರೆದ್ರೆ ಅದನ್ನ ಏನಂತ ಕರೆದ್ರೆ ಅದನ್ನ? ಆ್ಯಕ್ಚುಲಿ ಕೊಲೆ ಕೊಲೆ ಅಂತ ಕರೆದ್ರೆ ಅದನ್ನ ದೇಶಭಕ್ತಿ ಅಂತ ಕರೀತಾರೆ. ಯಾತಕ್ಕೆ ಮಾಡಿದ್ದಲ್ಲ ಯಾತಕ್ಕೆ ಅದನ್ನ? ರಾಜ್ಯದ ರಕ್ಷಣೆಗೋಸ್ಕರ. ಆ ರೀತಿ ಮಾಡಿದ್ದು ಯಾರು ತಪ್ಪು ಅಂತ ಹಾಕಿ, ಎಂಥ ಅನ್ಯಾಯ ರೀ, ಎದುರು ನಿಂತ್ಕೊಂಡು ಬನ್ನಿ ಅಂತ ಕರೆದು ಹೊಡಿಬೇಕಾಗಿತ್ತು ಅಂತ ಕೇಳಿದರೆ, ಒಬ್ಬ ಹೆಂಗೆ ಹೊಡೆಯಲು ಸಾಧ್ಯ ಇತ್ತು? ಆ ರೀತಿ ಅದನ್ನು ಸಾಧ್ಯ ಇಲ್ಲ, ಈ ರೀತಿ ಹೊಡೆದಿದ್ದೇ ಸೇವೆ, ಅದು ತಪ್ಪಲ್ಲ ಕೂಡ. ನೋಡಿ ಎಲ್ಲ ಸಾಕಿ, ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡಿ. ಇನ್ನು ತುಂಬ ವಿಷಯಗಳು ಗೊತ್ತಾಗೋದ್ರಿಂದ ಕಥಾರಕ್ಷಣ ಚಿಕಿತ್ಸೆಯ ಸ್ವರೂಪನೇ ತಿಳಿಸತಕ್ಕಂಥ ಗ್ರಂಥ ಇದೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮಹೃದಾಯ ಆದಿ